निदितं तव भक्तानाम् अस्माकं नृहरे हरे तदासु कार्यं कार्यज्ञे प्रलयर्कायुतप्रभ हरिकथामृतसार गुरुगळ करुणदिन्दापणितु केळुवे परम भगवत् भक्तरिदन धरदि केळुवुदु आदरदि केळुवुदु. ಇಲ್ಲಿ ನಾವು ಅಗ್ನಿ ಬಗ್ಗೆ ನೋಡ್ತಾ ಬಂದಿದ್ದೀವಿ. ಕೊನೆಯಲ್ಲಿ ನಾವು ನೋಡಿದ್ದು ಈ ಮನು ನಾಮಕ ಅಗ್ನಿ ಅಂತ ಹೇಳಿ ಅವನಿಗೆ ಆ ಋಷಿಗಳ ಪ್ರಭಾವದಿಂದ ಬೃಹತ್ ಭಾನು ಅವರು ಶಕ್ತಿಯನ್ನು ಕೊಡ್ತಾರೆ. ಋಷಿ ಮುನಿಗಳು ಅವರು ಮಾಡಿದ್ದ ಆ ಋಷಿಗಳು ಮಾಡುವಂಥ ಯಜ್ಞಕಾರ್ಯ ಅಗ್ನಿ ಕಾರ್ಯ ಮುಂತಾದ ಮೂಲಕ ಅಗ್ನಿ ಉಪಾಸನೆ ಮೂಲಕವಾಗಿ ಬಂದ ಇದನ್ನು ಆ ಅಗ್ನಿಗೆ ಕೊಡ್ತಾರ ಅಂತ ಬರುತ್ತೆ. ಆ ಪುಷ್ಟಿ ಮಾಡ್ತಾರ ಅಂತ ಬರುತ್ತೆ. ಆ ಅಗ್ನಿ ಆ ಮನು ನಾಮಕ ಅಗ್ನಿ ಅವನನ್ನೇ ಬೃಹತ್ ಭಾನು ಅಂತ ಕರೀತಾರೆ. ಇವನ ಮಕ್ಕಳು ಅಂತ, ಇವನ ಮಕ್ಕಳು ಅಂದರೆ ಈ ಒಂದು ಅಗ್ನಿ. ಸೊ ವೇರಿಯಸ್ ಇವರ ಮಕ್ಕಳು ಅವ್ರ ಮಕ್ಕಳು ಅಂತ ಹೇಳುವಾಗ ಆ ಅಗ್ನಿ ಅನೇಕ ರೂಪದಿಂದ ಸಬ್ರೂಪಗಳು ಅನೇಕ ಚಿಕ್ಕ ರೂಪ ದೊಡ್ಡ ರೂಪ ಹೀಗೆ ತಗೊಂಡು ಮಕ್ಕಳು ಮರಿ ಮಕ್ಕಳು ಹೀಗೆಲ್ಲ ತಗೊಂಡು ಆ ನಮ್ಮ ದೇಹದಲ್ಲಿ ಆಗುವಂಥ ಕಾರ್ಯ. ನಾವೆಲ್ಲವೂ ಅಗ್ನಿ ಅಂತ ಸುಮ್ಮನೆ ಹೇಳ್ಬಿಡ್ತೀವಿ. ಒಂದೊಂದಕ್ಕೇನು ಆಯಾ ಹೆಸರು ವೆರಿ ಸಿಂಪಲ್ ಆಗೇ ಇದೆ. ಇದು ಫಸ್ಟ್ ಅವನಿಗೆ ಮೂರು ಹೆಂಡಂದರು ಅಂತ ಹೇಳ್ತಾರೆ. ಬಟ್ ಅವರು ಮಕ್ಕಳು ಅಂತ ಹೀಗೆ ಹೇಳ್ತಾರೆ. ಅಲ್ಲಿ ಬರುವಾಗ ಹೆಂಡತಿ ಯಾರೊಂದು ಬಂದರೆ ಸೂರ್ಯನ ಪುತ್ರಿ ಅಂತಲೇ ಬರುತ್ತೆ. ಇದು ಏನು, ಇದು ಆ ಕಥೆ ರೂಪವಾಗಿ ಹೇಳ್ತಾರೆ. ಬೇಸಿಕಲಿ ಏನು ಅಂದರೆ ಆ ಅಗ್ನಿಯ 15ನೇ ಕಕ್ಷ ಅಗ್ನಿಯ ಲಯ ಹೇಳುವಾಗ ಅದು ಸೂರ್ಯನಲ್ಲಿ ಹೋಗಿ ಅವನು ಲಯ ಅವನಿಗೆ ಇರುವಂತಹ ಬಿಂಬ ಆ ಸೂರ್ಯನಲ್ಲಿ ಹೋಗಿ ಲಯ ಹೊಂದುತ್ತಾನೆ ಅಂತನೂ ಬರುತ್ತೆ. ಅಂದ್ರೆ ಸೂರ್ಯ ಲಯ ಹೊಂದುತ್ತಾನೆ ಅಂತ ಹೇಳುವಾಗ ಸೂರ್ಯನಿಂದ ಬರ್ತಾನಂತನೂ ಆಗತ್ತೆ. ಸೊ ಸೂರ್ಯನ ಒಂದು ತುಣುಕು ಅಗ್ನಿ ಭೂಮಿಯಲ್ಲಿ ಸೂರ್ಯ ಆಕಾಶದಲ್ಲಿ ಇದ್ರೆ ಅದನ್ನ ಒಂದು ತುಣುಕು ಅಗ್ನಿ ರೂಪವಾಗಿದ್ದಾನೆ. ಕಕ್ಷೆಯಲ್ಲೇನೋ ಡಿಫ್ರೆನ್ಸ್ ಬರುತ್ತಲ್ಲ, ಅದಕ್ಕಿಂತ ಇವನು ಕೆಳಗೆ ಇರುವಂತನ್ನು ಬರುತ್ತೆ. ಸೊ ಸೂರ್ಯ ಪುತ್ರಿಯನ್ನೇ ಮದುವೆ ಮಾಡ್ಕೊಳ್ತಾನೆ ಅಂತ ಇದರಲ್ಲಿ ಬರುತ್ತೆ. ಈ ಇವನು ಮದುವೆ ಮಾಡಿಕೊಂಡಾಗ ಇವರಲ್ಲಿ ಹುಟ್ಟಿರುವಂತಹ ಮಕ್ಕಳು ಟೋಟಲ್ ಆಗಿ ಹೇಳ್ತಾರೆ. ಇದು ಯಾರ ಮಕ್ಕಳು, ನಮ್ಗೇನು ಲಾಭ ಅಂತ ಅಲ್ಲಿ ಹೇಳ್ತಾರೆ. ನಮಗೆ ಊಟ ತಿಂಡಿ ಪಚನ ಆಗೋದು ವೈಶ್ವಾನರಗ್ನಿ ಇದೆಲ್ಲ ನಮಗೆ ಜೀರ್ಣ ಎಲ್ಲ ಆದಮೇಲೆ ನಮಗೆ ಬರುವಂಥದ್ದು ಏನು ಅಂದ್ರೆ ಬಲ ಬರುತ್ತೆ. ಬಲ ಬರೋದು ನಮಗೆ, ನಾವು ಸುಮ್ ಹೇಳ್ತೀವಿ ದೇಹದ ಬಲ ಕೊಡ್ತಾನೆ ಮನಸ್ಸಿನ ಬಲ ಕೊಡ್ತಾನೆ ನಮಗೆ ಎಲ್ಲ ರೀತಿಯಿಂದ ಮನೋಬಲ ದೇಹ ಬಲ ಆತ್ಮಬಲ ಇದು ಮೂರು ರೀತಿಯಾಗ ಬಲವನ್ನು ಪ್ರಯೋಗ ಮಾಡ್ತೀವಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಎಲ್ಲವನ್ನು ಇಟ್ಕೊಳ್ಳೋದು ಮೇಯ್ನಾಗೆ ಆ ಅಗ್ನಿ ಮಾಡುವಂಥ ಈ ಶಕ್ತಿ, ಒಂದು ಯಾವ ಕೆಲಸ ಮಾಡಲಿಕ್ಕೆ ನಾವು ಶಕ್ತಿ ಅದನ್ನು ಕೊಡುವ ಆ ಅಗ್ನಿಗೆ ಹೆಸರೇ ಬಲದ, ಬಲವನ್ನು ಕೊಡುವವನು ಬಲದ ಅಂತನೇ ಅವನಿಗೆ ಹೆಸರು. ಆ ಬಲವನ್ನ ಕೊಡ್ತಾನೆ ಕೆಟ್ಟ ಜನರಿಗೆ ಬಲವನ್ನ. ದ ಅಂದ್ರೆ ಜತಿ ಅಂತ, ದ ಅಂಬೋದಕ್ಕೆ ಒಂದೊಂದು ಅಕ್ಷರಕ್ಕೇನು ಪಾಸಿಟಿವ್ ನೆಗೆಟಿವ್ ಮೀನಿಂಗ್ ಮೋಸ್ಟ್ ಆಫ್ ದ ಶಬ್ದಗಳಿಗೆ ಬಂದೇ ಬಿಡುತ್ತೆ. ಮಾ ಅಂದ್ರೆ ಜ್ಞಾನವೂ ಬರುತ್ತೆ, ಮಾ ಅಂದ್ರೆ ನಾಶ, ಜ್ಞಾನದ ನಾಶನೂ ಇರ್ಬೋದು ಅಜ್ಞಾನದ ನಾಶವೂ ಇರ್ಬೋದು. ಸೊ ಹೀಗೆ ನೆಗೆಟಿವೂ ಬರ್ತಾನೆ ಇರುತ್ತೆ. ಯಾಕೆ ಅಂದ್ರೆ ಮಾಡುವಾಗ ದೇವತೆಗಳು ಇರ್ತಾರೆ ದೈತ್ಯರು ಇರ್ತಾರೆ, ಒಬ್ಬರಲ್ಲಿ ಕೊಡ್ತಾನೆ ಒಬ್ಬರಲ್ಲಿ ತೆಗಿತಾನೆ. ಅವರ ಇನ್ಫ್ಲುಯೆನ್ಸ್ ನಮ್ಮಲ್ಲೇ ಇರುವಾಗ ಅದಕ್ಕೆ ತಕ್ಕಂತೆ ಮಾಡ್ತಾನೆ. ಸೊ ಇಲ್ಲಿ ಬಲದ ಅಂದ್ರೆ ಬಲವನ್ನ ಕೊಡ್ತಾನೆ ಅಂದ್ರೆ ದೇಹದ ಬಲವನ್ನ ಕೊಡ್ತಾನೆ, ದೇಹದ ಬಲವನ್ನ ಕೆಲಸಲೊಮ್ಮೆ ತೆಗೆದು ಬಿಡ್ತಾನೆ. ಆತ್ಮಬಲ ಕೊಡ್ತಾ ಆತ್ಮಬಲ ಅಂದ್ರೆ ದೇವರಲ್ಲಿ ವಿಶ್ವಾಸ ಆ ತರ ಒಂದು ನಂಬಿಕೆ, ಆ ಬಲವನ್ನ ಕೊಡೋದು ತೆಗೆಯೋದು. ಸೊ ಇದು ಕೆಳಗಿನ ಲೋವರ್ ಲೆವೆಲ್ಲಿ ಇದನ್ನ ಮಾಡ್ತಾನೆ. ಸೊ ಅವನಿಗೆ ಹೆಸರೇ ಬಲದ ಅಂತ. ಅವನಿಗೆ ಏನು ಮಾಡ್ತಾನೆ ನಮ್ಗೆ ಇನ್ನು ಇದು ಆ ಬೃಹತ್ ಭಾನು ಅಥವಾ ಮನು ಆ ಪ್ರಜಾಪತಿ ಆ ಪರ್ಯಾಯ ಎಲ್ಲ ವರ್ಣೆ ಹೇಳೋದು ಪ್ರಜಾಪತಿ. ಯಾಕೆಂದ್ರೆ ಅವ್ರ ಮೂಲಕವಾಗ ಸಂತಾನ ಪ್ರಜಾ ಉತ್ಪತ್ತಿ, ಮಕ್ಕಳಿಲ್ಲದಿದ್ದರೆ ಈ ಅಗ್ನಿಯಲ್ಲಿನೂ ಅವನನ್ನ ಅಗ್ನಿಯ ಸಂಸ್ಕಾರ ಮಾಡಿ ಅದನ್ನು ಹೋಮ ಮಾಡ್ತಾ. ಸೊ ಒಂದೊಂದು ಪೌರೋಹಿತ್ಯರು ಒಂದೊಂದು ಅಗ್ನಿಯನ್ನು ಅಲ್ಲಿ ಇನ್ವೋಕ್ ಮಾಡಿ ಆ ಅಗ್ನಿಯಲ್ಲಿ ಇನ್ವೋಕ್ ಮಾಡಿ ಮಾಡಿ ಮಾಡುವಂಥ ಕಲಶ ಬಲವನ್ನ ತುಂಬುವುದು. ಮಂತ್ರ ಇರುತ್ತೆ, ಮಂತ್ರ ಏನಾಗತ್ತೆ ಆಚಾರ್ಯರು ತೋರಿಸಿದ್ದಾರೆ. ಇದು ಮಂತ್ರ ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಬ್ಬರಿಂದ ಒಬ್ಬರು ಕಲಿಯುವಾಗ ಹೇಳಿಕೊಡೋರು ಏನೋ ಅಷ್ಟು ಒಂದು ಆ ಒಂದು ಪುಷ್ಟಿ ಇರೋದಿಲ್ಲ, ತಿಳ್ಕೊಳ್ಳೋರಿಗೆ ಪುಷ್ಟಿ ಇರೋದಿಲ್ಲ, ಕಾಲದ ಪರಿಣಾಮ ಇರುತ್ತೆ. ಆವಾಗ ಅದು ಬಲ ಹೋದಾಗ ಬಲವನ್ನ ತುಂಬ ಕುಂತಾಪಸು ಅಂತ ಆಚಾರ್ಯ ಮಾಡಿದ್ದಾರೆ. ಸೊ ಹಾಗೆ ಆಚಾರ್ಯ ಹೇಳಿದ್ದಾರೆ. ಸೊ ಆ ಒಂದು ಪ್ರಕ್ರಿಯೆ, ಆ ಬಲವನ್ನ ಕೊಡೋದು, ಶಕ್ತಿ ಆದಾನ ಮಾಡೋದು. ಸೊ ಇದು ಇದಕ್ಕೇನು ಮಾಡ್ತಾನೆ, ಸೊ ಬಲದ ನಮ್ಮ ಮಂತ್ರ ಬಲ ಎಲ್ಲವೂ ಬರುತ್ತೆ. ಸೊ ಅದಕ್ಕೆ ಅವ್ರ ಹೆಸರೇ ಬಲದ ಅಂತ ಹೆಸರು. ಇನ್ನೊಂದು ಅಗ್ನಿ ಯಾರು ಅಂದ್ರೆ ಮನ್ಯುಮಾ ಅಂತ. ಮನ್ಯು ಅಂದ್ರೆ ಕೋಪ ಅಂತ ನಮ್ಗೆ ಗೊತ್ತು. ಮನ್ಯು ಕೋಪ ಬರೋದು ಅದು ಇದು, ಏನು ಕೋಪ, ಮುಂದೆ ಹಿಂದೆ ಬಂದಿದೆ ಕೋಪ. ಕೋಪ ಯಾವಾಗಲೂ ಆ ಕಟ್ಟಿಗೆಯಲ್ಲಿ ಇರುವಂತ ಬೆಂಕಿ ತರ ಕೋಪ ಅಂಬೋದು, ಕ್ರೋಧ ಕಾಮ ಕ್ರೋಧ ಅಂಬೋದು ನಮ್ಮಲ್ಲಿ ಯಾವಾಗಲೂ ಬೃಹಸ್ಪತಿ ಆಚಾರ್ಯ ಅವರ ಪುತ್ರಿಯೇ ಯಾವಾಗಲೂ ಇರ್ತಾಳ ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವನು ಏನ್ ಮಾಡ್ತಾನೆ, ಮನ್ಯುಮಾನಂಬೋ ಈ ಅಗ್ನಿ ಏನ್ ಮಾಡ್ತಾನಂದ್ರೆ ವಿಸಿ ಶಾಂತವಾಗಿ ಯಾವಾಗ್ಲೂ ನಾವು ಶಾಂತವಾಗಲೇ ಇರ್ತಾರೆ. ಕ್ಯಾಟರ್ನ್ಸ್ ವೈಲ್ಡ್ ದೆನ್ ಕಾರ್ನರ್ಡ್ ಅಂತ ಹೇಳ್ತೀವಿ. ಹಾಗೆ ಶಾಂತವಾಗಿ ಇರುವಂತ ಒಂದು ಪ್ರಾಣಿಯಲ್ಲಿ ಆ ಒಂದು ಕೋಪ ಬರೋದು, ಕ್ರೋಧ ಬರೋದು. ನಮ್ಗೇನೆ ಆಶ್ಚರ್ಯ, ಏ ಇಷ್ಟು ಇವರು ಇವ್ರಿಗೆ ಹಾಗೆ ಹೀಗೆ ಇಷ್ಟು ಸಿಟ್ಟು ಬರುತ್ತ, ಏನು ನೋಡೇ ಇಲ್ಲವೇ ಅಂತೆಲ್ಲ ಅಂತೀವಿ ಸಮಟೈಮ್ಸ್. ಸೊ ಅದು ಎಲ್ಲಿಂದ ಬರುತ್ತೆ ಅಂದ್ರೆ ಈ ಅಗ್ನಿ ಮನ್ಯುಮಾನಂಬೋ ಈ ಅಗ್ನಿ ಆ ಒಂದು ಸಡನ್ ಆಗಿ ಆ ಒಂದು ಕಾಮ ಇರ್ಬೋದು, ಕಾಮದಿಂದ ಬರುವಂತ ಕ್ರೋಧ ಇರ್ಬೋದು, ಪ್ಯಾಷನೇಟ್ ಒಂದು ತಿಂಗಳು ಇಟ್ಕೊಂಡು ಆ ಕ್ರೋಧ ಬರೋದು ಹೀಗೆ ಮಾಡೋದು. ಶಾಂತ ಪ್ರಾಣಿಗಳಲ್ಲಿ ಆ ಒಳಗೆ ಯಾವತ್ತು ಅವರಲ್ಲಿನೂ ಇರತ್ತ ಕಾಮ ಕ್ರೋಧ ಅಂಬೋದು ಅವ್ರ ನಿಯಂತ್ರಣದಲ್ಲಿ ಇರುವಂತದ್ದು ಹೊರಗೆ ಬರುವಂತ ಕೆಲಸ ಮಾಡೋದು ಮನ್ಯುಮಾನ್ ಅಂತ ಹಾಕ್ತಾರೆ. ಆಮೇಲೆ ಇನ್ನೊಂದು ಅಗ್ನಿ ಏನ್ ಮಾಡುತ್ತೆ ಅಂದ್ರೆ ಈ ಒಂದು ದರ್ಶ ಪೌರ್ಣಿಮಾ ಮಾಸ ಇದೆಲ್ಲ ನೋಡಿದ್ದೀವಿ. ಆ ಒಂದು ಪೌರ್ಣಿಮಾ ಮಾಸದಲ್ಲಿ ಆಮೇಲೆ ಅಮಾವಾಸ್ಯೆ ಈ ಒಂದು ಕಾಲಗಳಲ್ಲಿ ಆ ಕಾಲದಲ್ಲಿ ಶ್ರೌತ ಯಜ್ಞಗಳು ಅಂತ ಮಾಡ್ತಾ ಇದ್ರು. ಆವಾಗ ಮಾಡುವಾಗ ಆ ಒಂದು ಯಜ್ಞ ಮಾಡುವಾಗ ಅಲ್ಲಿ ಅನೇಕ ಮುಖದಿಂದ ಆ ಒಂದು ಆಹುತಿಗಳೆಲ್ಲ ಕೊಡ್ತಾ ಇದ್ರು. ಸೊ ಆ ಒಂದೊಂದಿನೂ ಒಂದೊಂದು ಆಹುತಿ ಹೀಗೆ ಹೀಗೆ ಅಂತ ಕೊಡುವಂತ ಪ್ರಕ್ರಿಯೆ. ಅಲ್ಲಿ ಎಲ್ಲಾ ಕಡೆನೂ ಆ ಅಗ್ನಿ ಅದನ್ನ ತಕೊಳ್ಳೋದು, ಆ ಅಗ್ನಿ ವಿಶ್ವ ಅದಕ್ಕೆ ಹೆಸರೆ ಎಲ್ಲಾ ಕಡೆನೂ ಹಬ್ಬಿರೋದು ಆ ವಿಧಾನದಲ್ಲಿ ಪೂರ್ತಿ. ಇದು ನಮ್ಗೆ ಅಷ್ಟು ನಮ್ಗೆ ಬಳಕೆಯಲ್ಲಿ ಇಲ್ಲ, ಜಸ್ಟ್ ಒಂದು ಹೆಸರಿಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ವಿಶ್ವ ಅಂತ ಈ ಅಗ್ನಿಗೆ ವಿಶ್ವ ಅಂಬೋ ಹೆಸರು. ಆಮೇಲೆ ಧೃತಿ ಆ ಒಂದೊಂದು ಆಹುತಿ ಆ ಒಂದು ಎಂಟೈರ್ ಯಾಗದಲ್ಲಿ ಒಂದೊಂದು ಆಹುತಿ ಹಾಕುವಾಗಲೂ ಅದನ್ನ ಜೀರ್ಣ ಮಾಡಿಕೊಂಡು ಅದು ಉರಿಯುತ್ತಾ ಇರುತ್ತೆ. ಅದಕ್ಕೆ ಧೃತಿಮಾನ್ ಅಥವಾ ವಿಷ್ಣು ಅಂತ ಈ ಒಂದು ಅಗ್ನಿಗೆ ಹೆಸರು. ಆಮೇಲೆ ಇನ್ನೊಂದು ಮಾಡ್ತಾರಂತೆ, ಇದು ಆಗ್ರಾಯಣ ಅಂತ. ಆಗ್ರಾಯಣ ಅಂದ್ರೆ ಹೆಸರೇ ಆಗ್ರಾಯಣ, ಆಗ್ರಾಯಣದ ಅಗ್ರಭಾಗ. ಸೊ ಒಂದೊಂದು ತಿಂಗಳು ಅಯನ ಅಲ್ಲಿ ವೆರಿ ಫಸ್ಟ್ ತಿಂಗ್ ಮಾಡುವಂಥದ್ದು, ಫಸ್ಟ್ ಡೇ ಮಾಡೋದು. ಒಂದು 7 ಡೇಸ್ ಇದ್ರೆ ಆ ತಿಂಗಳಲ್ಲಿ ಆ ಮಾಸದಲ್ಲಿ ಆ ಅಯನದ್ರೆ ಫಸ್ಟ್ ಮಾಡುವಂಥದ್ದು ಇದು ಆಗ್ರಾಯಣ ಅಂತ ಹೇಳ್ತಾರೆ. ಈ ಹೋಮಕ್ಕೆ ಫಸ್ಟ್ ಮೊಟ್ಟ ಮೊದಲು ಆ ಪರ್ವಕಾಲದಲ್ಲಿ ಆ ಸೀಸನ್ ಅಲ್ಲಿ ಫಸ್ಟ್ ಮಾಡುವಂಥದ್ದು ಆಗ್ರಾಯಣ. ಅದು ಅವಾಗ ಏನು ಮಾಡ್ತಾರೆ ಅಂದ್ರೆ ದೇ ವಿಲ್ ಯೂಸ್ ಫ್ರೆಶ್ ನೂತನ ಆ ಒಂದು ಅಕ್ಕಿ, ನೂತನ ಅನ್ನವನ್ನ ಅದಕ್ಕೆ ಸಮರ್ಪಣೆ ಮಾಡ್ತಾರೆ. ಹೊಸ ವೆನ್ ಯು ಹಾರ್ವೆಸ್ಟ್ ಇಂದ ಬಂದ ಫಸ್ಟ್ ಕ್ರಾಪ್ ಆ ತರ ಇರುವಂತದ್ದು ಸಮರ್ಪಣೆ ಮಾಡ್ತಾನಂತ. ಸೊ ಈ ಒಂದು ಅದಕ್ಕೆ ಬಳಸುವಂತ ಅಗ್ನಿ ಆಗ್ರಾಯಣ ಅಂತ, ಆಗ್ರಾಯಣ ಅಗ್ನಿ ಅಂತ ಅದಕ್ಕೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಅಗ್ನಿ ಹೇಳ್ತಾರೆ, ಇದು ಯಾವುದು ಅಂದ್ರೆ ಆಗ್ರಾಯಣ ಒಂದು, ಇನ್ನೊಂದು ಅಗ್ರಹ ಅಂತ. ಅಗ್ರಹ ಅಂದ್ರೆ ಅದು ಮೊಟ್ಟ ಮೊದಲು ಅಂತಾನೆ ಅರ್ಥ ಬರುತ್ತೆ. ಇದು ಏನ್ ಅಗ್ರಹ ಅಂದ್ರೆ ಇದು ಏನ್ ಅಗ್ನಿ ಅಂತ ಹೇಳ್ತಾರೆ. ಇದು ಬಂದು ಈ ಒಂದು ಯಜ್ಞ ಮಾಡುವಾಗ ಅಲ್ಲಿ ಒಂದು ಡಿಫ್ರೆಂಟ್ ಪ್ರಕ್ರಿಯೆ ಅಂತ ಕಾಣಿಸ್ತದೆ. ಯಜ್ಞ ಮಾಡುವಾಗ ಆ ದಿಕ್ಪಾಲಕರು ಎಂಟು ದಿಕ್ಕಲ್ಲಿ ಇರುವಂತ ದಿಕ್ಪಾಲಕರು, ಆ ಎಂಟು ದಿಸೆಯಲ್ಲಿ ಇರುವಂತ ದಿಕ್ಪಾಲಕರ ಅಲ್ಲಿ ಆಹುತಿ ಅಂತ ಕೊಡ್ತಾರಂತೆ. ಅಲ್ಲಿ ಆ ಒಂದು ಅಲ್ಲಿ ಇರುವಂತ ಭಗವಂತನ ಆಹುತಿ ಯಾವತ್ತು ಭಗವಂತನಿಗೆ ಕೊಡೋದು, ಅಲ್ಲಿ ಇರುವಂತ ಆ ಅಗ್ನಿಯ ಉದ್ಭವ ಸ್ಥಾನ ಅಂದ್ರೆ ಯಾವ ಕಡೆ ಆ ದಿಕ್ಕಿಗೆ ಕೊಡುವಾಗ ಯಾವ ಒಂದು ಆ ಪಾಯಿಂಟ್ ಅಂತ ಉದ್ಭವ ಅಗ್ನಿ ಬುಪ್ಪಂತ ಅಲ್ಲಿ ಬರುತ್ತೋ ಅಲ್ಲಿ ಕೊಡುವಂಥದ್ದು ಅದಕ್ಕೆ ಅಗ್ರಹ ಅಂತ ಹೇಳ್ತಾರೆ. ಇದು ಏನು, ಇದಕ್ಕೆ ಇದು ಉದ್ಭವ ಸ್ಥಾನ, ಇದು ಯಾವುದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಈ ಅಗ್ರಹ ಅಂಬೋವನನ್ನೇ ಆ ವೈಶ್ವದೇವ ಮುಂತಾದಲ್ಲಿ ಈ ಅಗ್ರಹ ಇವನನ್ನೇ ಸ್ಮರಣೆ ಮಾಡೋದು ಅಂತ ಹೇಳ್ತಾರೆ. ಇವನನ್ನ ಚಿಂತನೆ ಮಾಡಬೇಕು. ಇವನೇ ಅಗ್ರಹದ ಒಂದೊಂದು ಕಡೆಯನ್ನು ಹಾಕ್ತಾರ. ವೈಶ್ವದೇವದಲ್ಲಿ ಹಾಕುವಾಗ ಆಗ್ನೇಯ ಪ್ರಜಾಪತಿಯ ಸ್ವಾಹ, ಸೋಮಾಯ ಸ್ವಾಹ, ಪ್ರಜಾಪತಿಯ ಸ್ವಾಹ, ಹೀಗೆಲ್ಲ ಹೇಳಿ ಒಂದೊಂದು ಸ್ಥಾನದಲ್ಲಿ ಕೊಡುವಾಗ ಆ ಒಂದೊಂದು ಉದ್ಭವ ಸ್ಥಾನಗಳು ಅಲ್ಲಿ ಇವನನ್ನ ಅಗ್ರಹ ಅಂಬುವುದನ್ನ ಚಿಂತನೆ ಮಾಡ್ತಾರೆ. ಆಮೇಲೆ ಅವನ ಜೊತೆ ಇನ್ನೊಬ್ಬ ಸುಭ ಅಂತ ಒಂದು ಅಗ್ನಿವಿಧಾನ ಅಂತ ಹೇಳ್ತಾರೆ. ಇದು ಆದ ಮೇಲೆ ಅವನ ಇನ್ನೂ ಇಬ್ರು ಮಕ್ಕಳು ಇರ್ತಾರಂತೆ ಅವನಿಗೆ. ಅದು ಯಾರು ಅಂದ್ರೆ ಅದಕ್ಕೆ ಅಗ್ನಿ ಮತ್ತು ಸೋಮ ಅಂತ. ಅಗ್ನಿ ಮತ್ತು ಸೋಮ ಅಂದ್ರೆ ಇಲ್ಲಿ ಸೋಮ ಅಂಬೋನು ಚಂದ್ರ ಅಲ್ಲ, ಸೋಮ ಅಂಬೋದು ಈ ಅಗ್ನಿಯ ಮಗನ ಹೆಸರು ಒಂದು ಸೋಮ ಅಂತ ಇರುತ್ತೆ. ಅಗ್ನಿ ಮತ್ತು ಸೋಮ ಅಂತ ಅಲ್ಲಿ ಹಿಂದೆ ನಾವು ನೋಡಿದ್ವಿ ವೀರಾಗ್ನಿ ಬಂದಾಗ ಅಲ್ಲಿನೂ ಅಗ್ನಿಶೋಮ ಅಂತ ಹೇಳುವಾಗ ಅಲ್ಲಿಗೇನೆ ಇಲ್ಲಿಗೇನೆ ಏನು ವ್ಯತ್ಯಾಸ ಅಂದ್ರೆ ಆ ಸೋಮನ ಚಂದ್ರನ ಜತೆಯಲ್ಲಿ ಆ ವೀರ ಅಗ್ನಿಗೆ ಕೊಡುವಂತ ಆಹುತಿ ಅಂತ ಅಲ್ಲಿ ನೋಡಿದ್ದೀವಿ. ಇಲ್ಲಿ ಇವರು ಮಕ್ಕಳೇ ಅಗ್ನಿ ಸೋಮ ಅವರು ಒಟ್ಟು ಅಲ್ಲಿನೂ ಅವರು ಇವರು ಇರ್ತಾರೆ. ಅಗ್ನಿ ಸೋಮ ಅಂಬೋ ರೂಪದಿಂದ ಅಗ್ನಿ ಅನೇಕ ಅಗ್ನಿಗಳಿರುತ್ತೆ. ಅಲ್ಲಿ ಅಗ್ನಿ ಸೋಮ ಅಂಬೋನು ಇವನ ಮಕ್ಕಳೇ, ಸೋಮ ಅಂಬೋನು ಅಗ್ನಿಯ ಪುತ್ರನೇ ಅಂತ ಇಲ್ಲಿ ಹೇಳ್ತಾರೆ. ಸೊ ಅಗ್ನಿ ಸೋಮ ಅಂತ ಇರ್ತಾರೆ. ಆಮೇಲೆ ಇನ್ನೂ ಕೆಲವು ಮಕ್ಕಳು ಯಾರು ಅಂದ್ರೆ ಒಬ್ಬ ಹೆಸರು ವೈಶ್ವಾನರ ಅಂತಾನೆ ಒಂದು ಮಗನ ಹೆಸರು ಅಂತ. ಈ ವೈಶ್ವಾನರ ಅಂಬೋನಿಗೆ ಆಹುತಿ ಹಾಕೊಡ್ತಾರಂತೆ ಪರ್ಜನ್ಯನ ಜೊತೆಯಲ್ಲಿ. ಅದು ಒಂದು ಕ್ರಮ, ಪರ್ಜನ್ಯನ ಜೊತೆಯಲ್ಲಿ ಈ ವೈಶ್ವಾನರ ಈ ಹೊಟ್ಟೆಯಲ್ಲಿ ಇರುವಂತ ಆ ಹೊಟ್ಟೆಯಲ್ಲಿ ಅಗ್ನಿ ರೂಪವಾಗಿರುತ್ತೆ, ಅಗ್ನಿ ಇರ್ತಾನೆ, ಅದು ದೇವರೇ ವೈಶ್ವಾನರ ಅಂಬೋ ರೂಪದಿಂದ ಇರ್ತಾನೆ ಅಂತೆಲ್ಲ ನೋಡಿದ್ದೀವಿ. ಅಲ್ಲಿ ಇವನು ವೈಶ್ವಾನರ ಆ ಭಗವಂತ ವೈಶ್ವಾನರ ಅಂತ ಹೊಟ್ಟೆಯಲ್ಲಿ ಯಾರ ಮೂಲಕವಾಗಿ ಅದನ್ನ ಸ್ವೀಕಾರ ಮಾಡ್ತಾನೋ ಆ ಕೆಳಗಿನ ಇರುವಂತ ಆ ಒಂದು ಬೆಂಕಿ ಜೀರ್ಣ ಮಾಡುವಂತ ದಟ್ ಎನರ್ಜಿ ಫೋರ್ಸ್ ಅಲ್ಲಿ ಇರುವಂತ ಅಗ್ನಿ ಹೆಸರು ವೈಶ್ವಾನರ ಅಂತಾನೆ ಹೇಳ್ತಾರಂತ. ಸೊ ಅದು ಹೇಳ್ಬಿಟ್ಟು ನೆಕ್ಸ್ಟ್ ಬರುವಂತವನಿಗೆ ವಿಶ್ವಪತಿ, ವೈಶ್ವಾನರ ವಿಶ್ವಪತಿ ಅಂತ ಹೇಳ್ತಾರೆ. ಯೂನಿಯನ್ ಮಾಡ್ತಾನೆ ವಿಶ್ವಪತಿ, ಯೂನಿಯನ್ ಮಾಡ್ತಾನಂದ್ರೆ ಆಹುತಿ ಕ್ರಿಯೆ ಆ ಪೂರ್ಣಾಹುತಿ ಎಲ್ಲ ಕೊಟ್ಟು ಕೊನೆಯಲ್ಲಿ ಅದಕ್ಕೆ ಸಮಾಪ್ತ ಮಾಡ್ತಾರೆ. ಅಗ್ನಿಯನ್ನ ಕಾರ್ಯ ತೊಡಗಿದ ಕಾರ್ಯವನ್ನ ಮುಗಿಸುವ ಕೊನೆಯಲ್ಲಿ ಕೊಡ್ತಾರಲ್ಲ, ಸಂಪೂರ್ಣ ಎಲ್ಲ ಮಾಡುವಾಗ ಅದನ್ನ ಕೊಡ್ತಾರಲ್ಲ, ಅದಕ್ಕೆ ವಿಶ್ವಪತಿ ಅಂತ ಅವನು. ಅದು ಅವಾಗ ಹೇಗಿರುತ್ತೆ ಅಗ್ನಿ ಅಂದ್ರೆ ಅದು ಸುಂದರ ಭಾವ. ನಾವು ನೋಡುವಾಗ ಆ ಎಲ್ಲ ಹೋಮ ಎಲ್ಲ ಇಟ್ ಲುಕ್ಸ್ ಬ್ಯೂಟಿಫುಲ್ ಆಗುವ ಇರುತ್ತೆ, ಸುಂದರವಾಗಿರುತ್ತೆ. ಆ ಹವಿಸ್ಸು ಎಲ್ಲವೂ ಚಂದಾಗಿ ಉರಿಯುತ್ತೆ, ಎಲ್ಲ ಚಂದಾಗೆ ಕಾಣುತ್ತಲ್ಲ, ಅದು ಮಾಡಿ ಸಮಾಪ್ತಗೊಳಿಸುತ್ತಾನೆ, ಸರಿಯಾಗಿ ಸಮಾಪ್ತಿ ಮಾಡುವಂತೆ ಮಾಡ್ತಾನೆ. ಅವನಿಗೆ ಬಂದು ವಿಶ್ವಪತಿ ಅಂತ ಹೆಸರು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಅಗ್ನಿ ನಮಗೆ ಸಂಬಂಧಪಟ್ಟದ್ದು. ನಮಗೆ ಸಂಬಂಧಪಟ್ಟ ಯಾವ್ದು ಅಗ್ನಿ ಅಂದ್ರೆ ನಮ್ಮ ಇಂದ್ರಿಯಗಳಲ್ಲಿ ಎಲ್ಲಾ ಇಂದ್ರಿಯ ಕಣ್ಣಿದ್ರೆ ಕಣ್ಣು ನೋಡಬೇಕು, ಆ ವಸ್ತು ಹತ್ರ ಹೋಗಿ ನೋಡಬೇಕು, ಅದು ರೂಪವನ್ನ ನೋಡಬೇಕು. ಕಿವಿ ಯಾವ ಕಡೆಯಿಂದ ಶಬ್ದ ಬರುತ್ತೋ ಅಲ್ಲಿ ಹೋಗಿ ಅದನ್ನ ಕೇಳಬೇಕು. ಸೊ ಅಲ್ಲಿ ಚಲನೆಗಳು ಆಗತ್ತೆ, ಚಲನೆಗಳು ಹೋಗುತ್ತೆ, ಕಾಂಟ್ಯಾಕ್ಟ್ಸ್ ಆಗತ್ತೆ, ಈ ಒಂದು ಮೂಮೆಂಟ್ ಆಗತ್ತೆ. ಸೊ ಈ ಕಾರ್ಯಗಳು ಅಂದ್ರೆ ಬೇಸಿಕಲಿ ದೇಹದಾರಿಯಾದ ದೇಹದಾರಿ ನಮ್ಮ ಈ ದೇಹವನ್ನ ಆಶ್ರಯ ಮಾಡಿಕೊಂಡು ಆ ದೇಹದಲ್ಲಿ ಇದ್ದು ಆ ಒಂದು ಕಾರ್ಯಗಳನ್ನ ಮಾಡೋದು, ನೋಡುವಿಕೆ, ಕೇಳುವಿಕೆ, ಇದೆಲ್ಲ ನಾವು ಹೇಳ್ತೀವಿ ಇಂದ್ರಿಯ ವ್ಯಾಪಾರ ಅಂತ. ಇಂದ್ರ ದೇವರು ಒಬ್ಬನನ್ನ ನಾವು ಹೇಳ್ತೀವಿ, ಕಣ್ಣಿಗೆ ದೇವತೆ, ಕಿವಿಗೆ ಹೇಳ್ತಾ ಇರ್ತಾರೆ. ಅವರು ಜೊತೆ ಜೊತೆಲಿ ಆ ಒಂದು ಚಲನೆ ಕಾರ್ಯ ಬರುವಾಗ ಕೆಳಗೆ ಲೈಕ್ ಸರ್ವೆಂಟ್ ತರ ಅವರು ಇಂದ್ರಾದಿ ದೇವತೆಗಳಿಗೆ ಒಂದು ಸರ್ವೆಂಟ್ ತರ ಈ ಅಗ್ನಿಯನ್ನು ಹೋಗ್ತಾ ಇರ್ತಾನಂತ. ಇವನಿಗೆ ಏನ್ ಹೆಸರು ಅಂದ್ರೆ ಅವನ ಹೆಸರು ಸನ್ನಿಹಿತ ಅಂತಾನೆ, ನಮ್ಮ ದೇಹದಲ್ಲಿ ಸನ್ನಿಹಿತನಾಗಿದ್ದಾನೆ. ಸೊ ಅವನ ಹೆಸರೇ ಸನ್ನಿಹಿತ ಅಂತಾನೆ ಹೆಸರು. ಇದನ್ನ ಅವನಿಗೆ ಯಾಕೆ ನಮ್ಗೆ ಇವ್ದು ಬೇಕಾಗಿದೆ ಈ ಸನ್ನಿಹಿತ ಅಗ್ನಿ ಹೆಸರು ಅಂದ್ರೆ ಇವನ ಮೂಲಕವಾಗಿ ಅದ ಲೋವೆಸ್ಟ್ ಲೆವೆಲ್ ನೋಡಿದ ನಮ್ಗೆ ಶಬ್ದದ ಗ್ರಹಣ, ಎಲ್ಲೋ ಒಂದು ಶಬ್ದ ಆಗತ್ತೆ, ಓ ಈ ಕಡೆಯಿಂದ ಶಬ್ದ ಬಂತು, ಸೊ ನಾವು ಇಮಿಡಿಯೇಟ್ಲಿ ವಿ ಗೋ, ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಇಲ್ಲಿಂದ ಬರ್ತಾರೆ, ಇಲ್ಲಿಂದ ಹೋಗ್ತೀವಿ ನಾವು, ವಿ ಡೋಂಟ್ ಇವನ್ ರಿಯಲೈಸ್ ವಾಟ್ ಈಸ್ ಗೋಯಿಂಗ್ ಆನ್. ಆ ಶಬ್ದ ಯಾವ ದಿಕ್ಕಂತ ಬಂದಿದೆ, ಬಿಕಾಸ್ ವೆನ್ ಅ ಪರ್ಸನ್ ಡಸಂಟ್ ಹ್ಯಾವ್ ದಿಸ್ ಓರಿಯೆಂಟೇಷನ್ ಸ್ಕಿಲ್ ಸೆಟ್, ಆವಾಗ ಅದು ನಮ್ಗೆ ಗೊತ್ತಾಗತ್ತೆ, ಈ ವ್ಯಾಪಾರಗಳು ಗೊತ್ತಾಗತ್ತೆ. ಆ ಶಬ್ದ ಬರುವಂತ ದಿಕ್ಕು ಹೋಗುವಂತ ಮಾಡುವನು ಸನ್ನಿಹಿತ ಅಂತ. ಅದೇ ಹಾಗೇನೆ ಶಬ್ದ ಮತ್ತು ರೂಪಗ್ರಹಣ ಎರಡೂ ನಮ್ಗೆ ಇಂಪಾರ್ಟೆಂಟ್, ಕಣ್ಣು ಮತ್ತು ಕಿವಿ. ಸೊ ಇದು ಎರಡು ಮಾಡುವಂತ ಕಾರ್ಯ ಅವನಿಂದ ನಮ್ಗೆ ಇದು ಪ್ರವರ್ತನ ಆಗತ್ತೆ. ಸೊ ಅವನ ಹೆಸರು ಸನ್ನಿಹಿತ, ಯಾವತ್ತು ಇರ್ತಾನೆ. ಇಟ್ಸ್ ನಾಟ್ ಸಮಥಿಂಗ್, ಇಟ್ ಇಸ್ ಈಸ್ ಆಲ್ವೇಸ್ ದೇರ್. ಆ ಕಣ್ಣಲ್ಲಿ ಇರ್ತಾನೆ, ಕಿವಿಯಲ್ಲಿ ಇದ್ದು ಓಡಿಕೊಂಡು ಹೋಗಿ ಅಲ್ಲಿ ರೂಪ ರೂಪ ಹುಡುಕಿ ದೇವರ ದರ್ಶನ. ನಾವು ದೇವರನ್ನ ಹೋಗಿ ನೋಡೋವಾಗ ಅಲ್ಲಿ ದೂರ ಬಾಲಾಜಿ ಇದ್ರು ಹೀಗೆ ಹೀಗೆ ಮಾಡಿ ಕಣ್ಣು ಅದು ಹುಡುಕಿ ಅದನ್ನ ನೋಡುತ್ತೆ, ಹೋಗಿ ಹುಡುಕೊಂಡು ಎಷ್ಟೋ ದೂರ ಇರುತ್ತೆ ಆ ಕಣ್ಣು ನೋಡುತ್ತೆ. ಕಿವಿನ ಎಲ್ಲಿ ಯಾರನ್ನಾರು ಮಾತಾಡಿದ್ರೆ ಅವರ ಹತ್ರವು, ಇಲ್ಲಿ ನಾವು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದು ಕಿವಿ ಮಾತ್ರ ಅಲ್ಲಿ ಹೋಗಿ ಆ ಒಂದು ಶಬ್ದವನ್ನ ಗ್ರಹಣ ಮಾಡಿ ಬರುತ್ತೆ. ಈ ದಿಸ್ ಪಾರ್ಟ್ ದಟ್ ಹೋಗುವಿಕೆ, ದ ಚಲನೆ ಪಾರ್ಟ್ ಒಂದೊಂದಿನೇ ಇದಲ್ಲ, ಆ ಚಲನೆ ದಟ್ ಸ್ಮಾಲ್ ಸೆಕ್ಷನ್ಗೆ ಇವನು ಸನ್ನಿಹಿತ ಅಂಬೋನು ಬರ್ತಾನಂತೆ. ಸೊ ಇದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನೆನಪಿಟ್ಕೊಂಡ್ರಾಯ್ತು. ಸೊ ಇದು ಆದ ಮೇಲೆ ಕೊನೆಯಲ್ಲಿ ಇನ್ನೊಬ್ಬ ಮಗ ಬರ್ತಾನಂತ ಹೇಳ್ತಾರೆ. ಅದು ಯಾರು ಮಗ ಅಂದ್ರೆ ದೇವರನ್ನೇ ಹೇಳ್ತಾರೆ, ಕಪಿಲ ಅಂತಾನೆ ಹೇಳ್ತಾರೆ. ಕಪಿಲ ಅಂಬೋ ಒಂದು ಮಗ ಇದ್ದಾನಂತೆ. ಇದು ಪುರಾಣ ಮಹಾಭಾರತದಲ್ಲಿ ಹೀಗೆ ಬರ್ತಾವ, ಒಂದು ಮಗ ಅವನು ಕಪಿಲ ಅಂದ್ರೆ ದೇವರ ಮಗ ಅಂದ್ರೆ ಇವರು ಮೂಲಕವಾದ ವ್ಯಕ್ತಿಯಾದವನು, ವ್ಯಕ್ತನಾದವನು ಅವನು ಕಪಿಲರು. ಭಗವಂತನೇ ಇದ್ದಾನೆ, ಇವನೇ ಈಸ್ ಎವ್ರಿಥಿಂಗ್. ನಮ್ಗೆ ಈ ದೇಹವನ್ನ ಆ ಕರ್ಮಕ್ಕೆ ಅನುಗುಣವಾಗಿ ಆ ಯಾವ ಒಂದು ಮಾರ್ಗದಲ್ಲಿ ಹೇಳ್ತಾರಲ್ಲ ಕಪಿಲ ಯಾವ ರೀತಿಯಿಂದ ಕರ್ಕೊಂಡು ಹೋಗ್ತಾನಂದ್ರೆ ಯಾವ ಡೈರೆಕ್ಷನ್ಲಿ ನಾವು ಹೋಗ್ಬೇಕು ಅಂಬುದು ಶುಕ್ಲ ಕೃಷ್ಣ ಗತಿಗಳು ಅಂತ. ಈ ಜೀವ ಬಂದು ತಿರುಗಾ ಹುಟ್ಟಬೇಕಂದ್ರೆ ಆ ಕೃಷ್ಣ ಗತಿ ಅಂತ ಹೇಳ್ತಾರೆ. ಕೃಷ್ಣ ಪಕ್ಷ ಅದು ಇಟ್ಕೊಂಡು ಕೃಷ್ಣಗತಿಯಲ್ಲಿ ಬರುವಂತಿರುತ್ತೆ. ಈ ಸಂಸಾರದಿಂದ ಕಂಪ್ಲೀಟ್ ಈ ದೇಹ ಬಂಧನವನ್ನ ಕಳಚಿ ಊರ್ಜ ಲೋಕಕ್ಕೆ ಹೋಗುವಾಗ ಶುಕ್ಲ ಪಕ್ಷ ಅಭಿಮಾನಿ ದೇವತೆಗಳು ಆ ಕರ್ಕೊಂಡು ಹೋಗೋದು. ಇದು ಎಲ್ಲ ಕರ್ಮಕ್ಕೆನೂ ಎಲ್ಲ ಡಿಸೈಡ್ ಮಾಡೋದು ಇವನ ಕಪಿಲ ರೂಪ ಭಗವಂತನೇ. ಅಲ್ಲಿ ಎಲ್ಲ ಅಗ್ನಿಯನ್ನು ಈ ವಿಶೇಷವಾಗಿ ನಿಂತಿದ್ದಾನೆ, ಬಿಕಾಸ್ ಚಲನೆ ಕೊಡುವನು ಭಗವಂತ. ಅದಕ್ಕೆ ಅಗ್ನಿ ರೂಪದಿಂದ ಭಗವಂತನನ್ನು ಯಾಕೆ ತಕೊಳ್ತೀನಿ ಅಂದ್ರೆ ಅಲ್ಲಿ ಆ ರೂಪದಲ್ಲಿ ಅವನು ಇರ್ತಾನೆ ಅಂತ ಅದನ್ನ ತಕೊಳ್ತಾರೆ. ಇದು ಆದ ಮೇಲೆ ಇನ್ನೊಂದು ಮಾಡ್ತೀವಿ ನಾವು, ಏನಾರು ಅಡಿಗೆ ಏನಾರು ಮಾಡಿದ್ರೆ ಫಸ್ಟ್ ಬಂದ ಅತಿಥಿಗಳನ್ನಗೆ ಬಿಡಿಸ್ತೀವಿ, ಅತಿಥಿಗಳನ್ನ ಬಡಿಸಿಬಿಟ್ಟು ಆಮೇಲೆ ಹೆಂಗಸು ಆ ಗೃಹಿಣಿ ಅವಳು ಒಂದು ಯತಿಗಳಿಗೆ ಕೊಡಬೇಕು ಅಂತ ಒಂದು ತೆಗೆದು ಕೊಡೋದು ಒಂದು ಇದೆ. ಆಮೇಲೆ ಭೂತಗಳಿಗೆ ಹೊರಗೆ ಹೋಗಬೇಕಂತ, ಹೊರಗೆ ಹೋಗಿ ಯಾವ ಭೂತಗಳು ಯಾರ ಪಕ್ಷಿ ಕಿರುಮಿತಿ ಏನಿದೆಯೋ ಅದಕ್ಕೆ ಒಂದು ಸುತ್ತು ಹಾಕಬೇಕಂತ, ಅದಕ್ಕೇನು ಒಂದು ಅನ್ನ ಅಂತ ಒಂದು ಇಡಬೇಕು. ಸೊ ಫಸ್ಟ್ ಇದಕ್ಕೇನು ಇಲ್ಲಿ ಬರುವಂತ ಅಗ್ನಿಗೆ ಅಗ್ರಣಿ ಅಂತನೇ ಹೆಸರು. ಅಗ್ರಹ ಬೇರೆ, ಅಗ್ರಣಿ ಬೇರೆ. ಇವನು ಅಗ್ರಹ ಇಲ್ಲ, ಇದು ಅಗ್ರಣಿ ಎಂಬೋ ಆ ಒಂದು ಹೆಸರನ್ನು ಇವನು ಇರ್ತಾನೆ. ಸೊ ನಾವು ಯಾರಿಗೆ ಫಸ್ಟ್ ಏನು ಕೊಟ್ಟರೂ ಅದು ಕೊಡುವಿಕೆ, ಆ ಒಂದು ಮೂಮೆಂಟ್, ಆ ಒಂದು ಅನ್ನ ಪ್ರದಾನ ಮಾಡೋದಕ್ಕೆ ಅಗ್ರಣಿ ಅಂತನೂ ಇದಕ್ಕೆ ಹೇಳ್ತಾರೆ. ಇದು ಎಲ್ಲವೂ ಆದ ಮೇಲೆ ಇನ್ನೊಂದು ಕ್ರಿಯೇಟ್ ಮಾಡ್ತಾನೆ. ಯಾರು ಇದು ಎಲ್ಲವೂ ಕ್ರಿಯೇಟ್ ಮಾಡೋದು ನೋಡ್ತಾ ಬಂದಿವಿ. ಅವನು ತಪಸ್ಸಂಬೋ ಅಗ್ನಿ, ಪಾಂಚಜನ್ಯ ಅಂಬೋ ಅಗ್ನಿ, ವಾಯುದೇವರು ಮೂಲಕವಾಗಿ ಎಲ್ಲವನ್ನು ಸೃಷ್ಟಿ ಮಾಡುವಾಗ ಆ ಸೃಷ್ಟಿ ಮಾಡಿದ ದೇವನೇ ಏನು ಮಾಡ್ತಾನೆ, ಪ್ರಾಯಶ್ಚಿತ್ತಗಳನ್ನೂ ಮಾಡ್ತಾನೆ. ಯಾಕೆಂದ್ರೆ ಕರ್ಮ ಮಾಡುವಾಗ ಆ ಕರ್ಮಗಳಲ್ಲಿ ನಮ್ಗೆ ಲೋಪಗಳು ಅನೇಕ ಆಗತ್ತೆ. ಆ ಲೋಪ ದೋಷ ಪ್ರಾಯಶ್ಚಿತ್ತ ಏನ್ ಮಾಡಬೇಕು, ಈ ಪದ್ಯದಲ್ಲಿ ನಮ್ಗೆ ಬಂದಂತೆ ಅಗ್ನಿ ಕಾರ್ಯ ಮಾಡುವಾಗ ಅದರಿಂದ ಮಾಡೋ ಪ್ರಾಸೆಸ್ಲಿ ನಾವು ಮಾಡುವಂತ ದೋಷಗಳನ್ನ ಅದೇ ಅಗ್ನಿಯಲ್ಲಿ ಹೋಮಿಸ್ಬೇಕು. ಅಗ್ನಿ ಒಂದೇ ಇರುತ್ತೆ, ಬಟ್ ಅಲ್ಲಿ ಯಾವ ಹೆಸರಿಂದ ನಾವು ಮಾಡ್ತೀವಿ ಎಂಬುದಲ್ಲಿ ವ್ಯತ್ಯಾಸ ಇರುತ್ತೆ. ಬೇಸಿಕ್ಸಿ ನಮ್ಗೆ ಅಗ್ನಿ ಅಂತ ನಮ್ಗೆ ಬರೋದೇ ಇದೆಲ್ಲ, ನಾವು ಈ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದೀವಿ, ಬಟ್ ನಮ್ಗೆ ಈ ಡೀಟೇಲ್ಸ್ ಇದು ಗೊತ್ತಿಲ್ಲ ಅಷ್ಟೇ. ಶುಚಿ ಅಂತ ಹೇಳ್ತೀವಿ, ಅನ್ನ ಬರೋವಾಗ್ಲೂ ನಾವು ಆ ಭೋಜನ ರಸ ವಿಭಾಗ ಸಂಧಿಯನ್ನು ನೋಡೋವಾಗ ಬರೀ ಒಂದು ಹೆಸರು ಅಂತ ನೋಡಿದ್ವಿ. ನಾಕಿದ ರುಚಿರ ಶುಚಿ ರುಚಿ ರುಚಿ ಇರುತ್ತೆ. ಆಮೇಲೆ ಶುಚಿ ಎಂಬುದು ಒಂದು ನಾಲ್ಕು ವೆರೈಟೀಸ್ ಶುಚಿ ಎಂಬುದು ಒಂದು ಇರುತ್ತೆ. ದ ಪ್ರೆಸೆಂಟೇಷನ್, ದ ಟೇಸ್ಟ್, ಆಮೇಲೆ ಈ ಒಂದು ಪ್ಯೂರಿಟಿ ಅಂತ ಶುಭ್ರವಾಗಿರಬೇಕು, ಕ್ಲೀನ್ ಆಗಿರಬೇಕು ಎಂಬುದಕ್ಕೆ ಶುಚಿ ಎಂಬುದನ್ನ ಬಳಸ್ತೀವಿ. ಸೊ ಆಕ್ಚುಲಿ ಇದು ಶುಚಿ ಎಂಬುದು ಒಂದು ಅಗ್ನಿ ಅಂತ, ಕ್ಲೀನ್ ಮಾಡೋದು, ಆ ಒಂದು ಕೊಳೆಯನ್ನ ತೆಗೆಯೋದು ಎಂಬುದು ಅದು ಶುಚಿ ಎಂಬುದು ಅಗ್ನಿ ಅಂತ. ಆ ಅಗ್ನಿ ಆ ಕಾಲದಲ್ಲಿ ವೇದಿಕ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಒಂದು ಶುಚಿ ಎಂಬುವ ಹೆಸರಿನಿಂದ ಆ ಅಗ್ನಿಯಲ್ಲಿ ಈ ಶುಚಿ ಅಗ್ನಿಯನ್ನ ಸ್ಮರಣೆ ಮಾಡಿ ಆ ಅಗ್ನಿಯಲ್ಲಿ ಅವ್ರು ಏನೋ ಮಾಡ್ತಾ ಇದ್ರಂತೆ. ಪುರೋಡಸ ಇಡೋವಾಗ ಅದು ಹೇಗೆ ಅಷ್ಟಕಪಾಳ ಅಂತ ಒಂದು ಅಷ್ಟಕಪಾಳ ಅಂತ ಎಂಟು ಕಡೆ ಇಡ್ತಾ ಇದೆ. ದಟ್ಸ್ ಅ ಪ್ರೊಸೀಜರ್. ಅದು ಈ ಯಜ್ಞ ಯಾಗಗಳು ಯಾರು ಮಾಡ್ತಾ ಇಲ್ಲ. ಸೊ ಬೇಸಿಕಲಿ ಈ ಶುಚಿ ಎಂಬ ಹೆಸರು, ಈ ಅಗ್ನಿ ನಮ್ಮನ್ನ ಶುಚಿ, ನಮ್ಮನ್ನ ಪಾವನ ಮಾಡ್ತಾನೆ, ಇದು ನಮ್ಗೆ ಗೊತ್ತಿರೋದೆ. ಬಟ್ ಇಲ್ಲಿ ಅಗ್ನಿ ಅಂತ ಬರುತ್ತೆ, ಅದನ್ನಲ್ಲಿ ಆ ಅಗ್ನಿಯಲ್ಲಿ ಹೋಮ ಮಾಡ್ತಾ ಇದ್ರು. ಸೊ ಶುಚಿ ಎಂಬುದನ್ನು ಸ್ಮರಣೆ ಮಾಡಬೇಕು ಎಂಬುದು ಬರುತ್ತೆ. ನೆಕ್ಸ್ಟ್ ಬಂದು ಏನಾಗತ್ತಂದ್ರೆ, ಇನ್ನೊಂದು ಹೇಳ್ತಾರೆ, ನಾವು ವಿಟಿ ಹೋತ್ರನ ಅಂತ ವಿಟಿ ಎಂಬುದನ್ನು ಬಳಸ್ತೀವಿ. ಆ ವಿಟಿ ಎಂಬುದು ಒಂದು ಅಗ್ನಿ, ಎಲ್ಲ ಭಗವಂತನ ಹೆಸರುಗಳೇ ವಿಟಿ ಎಂಬುದು ಒಂದು ಅಗ್ನಿಯ ಹೆಸರು ಅಂತದ್ದು. ಇದು ಏನು ಮಾಡತ್ತಂದ್ರೆ, ಇದು ನಮಗೆ ತುಂಬ ಉಪಯೋಗ ಆಗತ್ತೆ. ಯಾಕಂದ್ರೆ ಈಗ ಆ ಕಾಲದಲ್ಲಿ ಆ ಮದುವೆಯಲ್ಲಿ ಮದುವೆ ಉಪಾಸನ ಅಗ್ನಿಯಿಂದ ಮದುವೆಯಲ್ಲಿ ಸ್ವೀಕಾರ ಮಾಡಿ ಪೂರ್ಣ ಅಗ್ನಿ ಆಗ್ತಾನೆ ಆ ಪುರುಷ, ಹೆಂಡತಿ ಇಬ್ಬರು ಪೂರ್ಣ ಅಗ್ನಿಗಳಾಗ್ತಾರೆ. ಸೊ ಅದನ್ನ ಇಟ್ಟುಕೊಂಡು, ಅದೇ ಗಾರ್ಹಪತ್ಯ ಅಂತ ಇಟ್ಟುಕೊಂಡು ಅದನಿಂದ ಆಹವನೀಯ ಅಂತ ತರಲ್ಪಟ್ಟ ಅಗ್ನಿ ಅಂತ ಹೋಮಗಳ ಮಾಡೋದು, ಆಮೇಲೆ ದಕ್ಷಿಣ ಅಗ್ನಿ, ಹೀಗೆ ಮೂರು ಅಗ್ನಿಗಳನ್ನ ಇಟ್ಟುಕೊಂಡು ಮೂರು ಅಗ್ನಿ ಶೇಪು ಡಿಫ್ರೆಂಟ್ ಆಗಿತ್ತಂತೆ. ಸೊ ಹೀಗೆ ಎಲ್ಲೆಲ್ಲಿ ಇಡಬೇಕು ಒಂದು ಕ್ರಮವೂ ಇತ್ತಂತೆ. ಇದೆಲ್ಲ ಮಾಡ್ತಾ ಇದ್ರು, ಇವಾಗ ಯಾವುದು ಇಲ್ಲ, ಇರೋದು ಒಂದೇ ಒಂದು, ಅದು ಅಗ್ನಿ ಕಾರ್ಯ ಮಾಡೋರ ಮನೆಯಲ್ಲಿ ಹೇಳ್ತೀನಿ, ಒಂದೇ ಒಂದು ಮೇಕಲೆ ಇಟ್ಕೊಂಡು ಒಂದೇ ಒಂದು ಸ್ಕ್ವೇರ್ ಅಗ್ನಿ ಇಲ್ಲೇ ಮಾಡ್ತಾ ಇದ್ದಾರೆ. ಏನಾಗತ್ತೆ ಅಂದ್ರೆ, ಎಲ್ಲ ಅಗ್ನಿಗಳು ಇವಾಗ ಒಂದೇ ಆಗ್ಬಿಟ್ಟಿದೆ. ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹ್ವಾನ, ಎಲ್ಲ ಹೆಸರು ಹೇಳೋದು ಹೊರತು ಎಲ್ಲ ಒಂದೇ ಇದೆ. ಸೊ ಆ ಕಾಲದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಅಂತ. ಈ ತರ ಸಂಸರ್ಗ ಎಲ್ಲ ಒಂದು ಮಿಕ್ಸಪ್ ಆಗ್ಬಿಟ್ಟಿದ್ದಾಗ ಆ ದೋಷ ಹೋಗಲಕ್ಕೆ ಒಂದೇ ಅಗ್ನಿಯಲ್ಲಿ ಎಲ್ಲ ಮಾಡ್ತಾ ಇದ್ವಿ, ಹೆಸರು ಹೇಳಿ ಸಂಸ್ಕಾರ ಮಾಡ್ತೀವಿ ಅದಕ್ಕೆ ಕಾಲಕ್ಕೆ ತಕ್ಕಂತೆ. ಸೊ ಇದರಿಂದ ಬರುವಂತ ದೋಷ ಹೋಗಲಕ್ಕೆ ವಿಟಿ ಎಂಬ ಅಗ್ನಿಯನ್ನ, ಆ ಅಗ್ನಿಯನ್ನ ಇನ್ವೋಕ್ ಮಾಡಿ ಅಲ್ಲಿನೂ ಅಷ್ಟ ಕಪಾಳ ಅಂತ ಹೇಳ್ತಾರೆ, ಅಷ್ಟ ಕಪಾಳ ಅಷ್ಟಪುರ ಅಂತ, ಪ್ರಾಬಬ್ಲಿ ದೇ ವರ್ ಕೀಪಿಂಗ್ ಇನ್ ಏಟ್ ಪ್ಲೇಸ್. ಸೊ ಅದು ಏನೋ ವಿಧಾನ. ಸೊ ಬೇಸಿಕಲಿ ಹೆಸರು ತಿಳ್ಕೊಂಡ್ರೆ ಆಯ್ತು ವಿಟಿ ಎಂಬುದು. ಇನ್ನೊಂದು ಹೇಳ್ತಾರೆ ಸೇಮ್ ವೇ, ಒಂದು ದಾವಾನಲ ಅಂತರ, ಎಲ್ಲೋ ಬರುವಂತ ಯಾವುದೋ ಒಂದು ಫೈರ್ ಇರುತ್ತೆ, ಆ ಒಂದು ಬೆಂಕಿಯ ಸಹವಾಸ, ಅದು ಹೇಗಾಗುತ್ತೆ ನಮ್ಗೆ ಗೊತ್ತಿಲ್ಲ. ಆ ಸಹವಾಸ ನಾವು ಮಾಡುವಂತ ನಮ್ಮ ಗಾರ್ಹಪತ್ಯ ಅಗ್ನಿಯ ಜೊತೆಯಲ್ಲಿ ಆದ್ರೂ ಅದಕ್ಕೇನೋ ಪರಿಹಾರ ಏನಂದ್ರೆ ಶುಚಿ ಅಂತಾನೆ. ಸೊ ಅಗ್ನಿಯನ್ನು ನೋಡಿದಾಗ ಶುಚಿ ಎಂಬುದು ನಮ್ಗೆ ನೆನಪು ಬಂದ್ರೆ ಆ ದೋಷಗಳೆಲ್ಲ ಹೋಗ್ಬಿಡತ್ತೆ. ಪ್ರೀತಿ ಎಂಬುದು ಎಲ್ಲ ಒಟ್ಟು ಸೇರುವ ಮೂಲಕವಾಗಿ ಒಂದು ಏಕಾಗ್ನಿ ಆಗ್ಬಿಟ್ಟಿದಲ್ಲ, ಆ ದೋಷವನ್ನ ತೆಗಿತಂತ. ಇನ್ನೊಂದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗೋದು ಏನು ಅಂದ್ರೆ ರಜಸ್ವಾಲ ದೋಷ ಅಂತ, ಪೀರಿಯಡ್ಸ್ ಟೈಮ್ಲಿ ಅವರ ಸಂಪರ್ಕ, ಅವರು ಇದು ಅವರು ಮಾಡುವಂತ ಕಾರ್ಯಗಳಲ್ಲಿ ಏನೋ ಡೈರೆಕ್ಟ್ ಇನ್ಡೈರೆಕ್ಟ್ ಏನೋ ಎಷ್ಟೆಷ್ಟೋ ಆಗ್ಬೋದು ಥಿಂಗ್ಸ್ ಆರ್, ಅದು ಈ ಕಾಲದಲ್ಲಿ ಇಟ್ ಈಸ್ ಬಿಯಾಂಡ್ ಅಸ್ ಆಗುತ್ತೆ. ಅದಕ್ಕೆ ಪ್ರಾಯಶ್ಚಿತ್ತವೂ ಉಂಟು. ಅದಕ್ಕೆ ಮಾಡುವಂತ ಅಗ್ನಿಯ ಹೆಸರು ವಸುಮಾನ್ ಅಂತ. ಈ ವಸುಮಾನ್ ಎಂಬ ಅಗ್ನಿಯನ್ನ ಆ ಒಂದು ಇನ್ವೋಕ್ ದಟ್ ಮಾಡಿ ಅಲ್ಲಿನೂ ಅಷ್ಟಕಪಾಲ ಅಷ್ಟಪುರ ಏನೋ ಇಟ್ಟು ಮಾಡ್ತಾ ಇದ್ರು. ನಾವು ಬರೀ ಒಂದು ವಸುಮಾನ್ ಎಂಬ ಅಗ್ನಿಯನ್ನ ಸ್ಮರಣೆ ಮಾಡಿದ್ರೆ ಆ ದೋಷಗಳು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೇನೆ ಕೆಲವು ಅದರ್ ಟೈಮ್ಸ್ಲಿ ಕೆಲವರಿಗೆ ಬರುತ್ತಂತೆ ಆ ಒಂದು ಕೆಟ್ಟ ಇದು ಮೃತ್ಯು ಸೂಚಕಗಳು ಅಂತ, ಕನಸಲ್ಲಿ ಏನೋ ಒಂದು ಬರೋದು, ಆರ್ ಏನೋ ಆಗೋದು, ಶಕುನಗಳು ಎಲ್ಲ ಹೇಳ್ತಾರಲ್ಲ ಇಂಡಿಕೇಶನ್ಸ್, ಅದು ವೇದ ಅದಲ್ಲಿ ಆಗಮದಲ್ಲಿ ಬಂದದಕ್ಕೆ ಅನುಗುಣವಾಗಿ ಇರುವಂತ ಮೃತ್ಯು ಅಪಮೃತ್ಯು ಸೂಚಕಗಳು ಅಂತ ಬಂದರೆ ಆ ಕಾಲದೇ ರಾಜೇಂದ್ರರು ಮುಂತಾದವ್ರಿಗೆ ಏನಾದ್ರು ಸೂಚಕಗಳು, ಅವ್ರ ಕುಂಡಲಿನಿ ಪ್ರಕಾರ ಏನಾದ್ರು ಸೂಚಕಗಳು ಬಂದ್ರೆ ಆವಾಗ ಈ ತಿರ್ಗಾನೂ ಈ ಅಗ್ನಿಯಲ್ಲೇ ಸಂಸ್ಕಾರ ಎಲ್ಲ ಮಾಡಿ ಸುರಭಿಮಾನ್ ಎಂಬ ಅಗ್ನಿಯಲ್ಲಿ ಅದಕ್ಕೆ ಹೋಮಗಳನ್ನ ಮಾಡ್ತಾ ಇದ್ರು ಅಂತ. ಇನ್ನೊಂದು ಅದು ನಮ್ಗೆ ಬೇಕಾಗಿಲ್ಲ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬಂದು ಏನು ಅಂದ್ರೆ ಅಗ್ನಿಕಾರ್ಯ ಎಂಬುದು ಆ ಗೃಹಸ್ಥನ ಧರ್ಮ. ಅದು ಅಗ್ನಿಕಾರ್ಯ ಮಾಡದೇ ಇದ್ರೆ ಅಟ್ಲೀಸ್ಟ್ ನೀರ್ಲಿ ಕೊಡುವಂತ ಸಂಪ್ರದಾಯವೂ ಉಂಟು. ನಾಟ್ ಡೂಯಿಂಗ್, ಅಟ್ಲೀಸ್ಟ್ ಥಿಂಕಿಂಗ್ ಅಬೌಟ್ ಇಟ್, ಪೂಜೆ ಎಲ್ಲ ಮುಗಿಸಿ ಆ ನೀರ್ಲಿ ಕೊಟ್ಟು ಬಿಡೋದು. ಸೊ ಅದು ಒಂದು ಮಾಡ್ತಾರೆ, ಅದು ಯಾವುದು ಆಗಿಲ್ಲ. ಈವನ್ ದ ಥಾಟ್ ಆಫ್ ಇಟ್, ಥಾಟು ಬಂದಿಲ್ಲ ವೈಶ್ವದೇವ ಅಂಬೋ, ಆ ಥಾಟು ಬಂದಿಲ್ಲ. ಹಾಗೆ ಊಟ ಮಾಡ್ತೀವಿ, ಮೂರು ದಿವಸ ಆಯ್ತು ಕಂಪ್ಲೀಟ್ಲಿ ಸೇಡ್. ಹಾಗಿರೋವಾಗ ಏನ್ ಮಾಡ್ತಾರಂದ್ರೆ ಉತ್ತರ, ಅದಕ್ಕೆ ಪುರೋಡಶ ಎಲ್ಲ ಹೇಗೆ ಮಾಡ್ತಾರಂದ್ರೆ ಮಣ್ಣಿನಿಂದಲೇ ಮಾಡೋದಂತ. ಮಣ್ಣಿನಿಂದ ಎಂಟು ಮುದ್ದೆಗಳನ್ನ ಮಾಡಿ ಆ ಒಂದು ಅಗ್ನಿಯನ್ನ, ವಾಟ್ ವಾಟ್ ಈಸ್ ದ ಸ್ಪೆಸಿಫಿಕ್ ಅಗ್ನಿ ಪ್ರಾಯಶ್ಚಿತಕ್ಕೆ ಸ್ಪೆಸಿಫಿಕ್ ಅಂದ್ರೆ ಉತ್ತರ ಅಂಬೋದು. ಉತ್ತರ ಅಂಬೋ ಹೆಸರು ಅದು ವಿಷ್ಣು ಸಹಸ್ರನಾಮದಲ್ಲೇ ಬರುತ್ತೆ, ಬಟ್ ಉತ್ತರ ಅಂತ ಅದು ಹೆಸರು. ಉತ್ತರ ಅಂಬೋ ಅಗ್ನಿಯಲ್ಲಿ ಅದನ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಹಾಗೇನೆ ಸೂತಿಕ ಅಗ್ನಿ ಇದೆಲ್ಲ ನಮ್ಗೆ ಅವಶ್ಯ ಇಲ್ಲ, ಬಟ್ ಜಸ್ಟ್ ಒಂದು ಇನ್ಫಾರ್ಮೇಶನ್ಗೆ ಸೂತಿಕ ಏನಾದ್ರು ಆ ಅಗ್ನಿ ಎನಿ ಮಿಕ್ಸಪ್ ಎನಿ ಎನಿಥಿಂಗ್ ಅಪವಿತ್ರ ಆಗುವಂತ ಒಂದು ಪ್ರಸಕ್ತಿ ಬಂದ್ರೆ ಅಲ್ಲಿ 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 ಬಂದು ಅಗ್ನಿಮಾನ್ ಅಗ್ನಿಮಾನ ಎಂಬ ಹೆಸರಿನಿಂದ ಅಗ್ನಿಯಿಂದ ಮಾಡಬೇಕು ಅಂತ. ಸೊ ಹೀಗೆ ವೇರಿಯಸ್ ಪ್ರಾಯಶ್ಚಿತ್ತು ಅಗ್ನಿಯಿಂದ ಮಾಡಿದ ಕರ್ಮದಲ್ಲಿ ಏನಾದ್ರು ಲೋಪ ದೋಷಗಳು ಇದ್ರೆ ಆ ಅಗ್ನಿಯ ಮೂಲಕವಾಗಲಿ ಸ್ಪೆಸಿಫಿಕ್ ಒಂದು ಇರುವಂತ ಅಗ್ನಿಯನ್ನ ಇನ್ವೋಕ್ ಮಾಡಿ ಮಾಡೋದು ಅಂತ ಇದು ಹೇಳ್ತಾರೆ. ಇದು ಆದ ಮೇಲೆ ನೆಕ್ಸ್ಟ್ ಇದು ಡೀಟೇಲ್ಸ್. ಆಮೇಲೆ ಇನ್ನೊಂದು ಒಂದು ಚಿಕ್ಕ ಕತೆ ತರ ಹೇಳ್ತಾರೆ. ಈ ಕಥೆಯ ಪರ್ಪಸ್ ಏನು ಅಂದ್ರೆ ಅಗ್ನಿ ಹೇಗೆ ನೀರಲ್ಲಿನೂ ಇದ್ದಾನ ಅಂಬೋದಕ್ಕೆ ಈ ಕಥೆಯನ್ನು ಇದು ಹೇಳ್ತಾರೆ. ನೀರಲ್ಲಿ ಅಗ್ನಿ ಇದ್ದಾನ ಅಂತ ಇದು ಹೇಳುವಾಗ ಆ ಒಂದು ಕಥೆಯನ್ನ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಗ್ನಿ ನೀರಲ್ಲಿ ಇರುವ ಅಗ್ನಿಗೆ ಆಪ ಅಗ್ನಿ ನೀರಲ್ಲಿ ಇದ್ದಾನೆ, ಸೊ ಅವನು ಆಪ ಅಗ್ನಿ ಅಂತಾನೆ ಅವನಿಗೆ ಹೆಸರು. ಬಟ್ ಅವನ ಹೆಸರು ಸಹ ಅಂತ ಹೆಸರು, ಸಹ ಅಂತ ಹೆಸರು ಇವನಿಗೆ ಆಪ ಅಗ್ನಿ ಅಂತಾನು ಕರೀತಾರೆ. ಯಾಕಂದ್ರೆ ನೀರಲ್ಲಿ ಅದಕ್ಕೆ ಹೇಗ್ರಿ ನೀರಲ್ಲಿ ಅಗ್ನಿ ಇರುತ್ತೆ ಗೊತ್ತಿಲ್ಲ, ಅಗ್ನಿ ದೇವ ಇದ್ದಾನೆ ನೀರಲ್ಲಿ ಬೆಂಕಿ ಹಾಗಿರುತ್ತೆ ಅಂತ. ನೀರಲ್ಲಿ ಅಗ್ನಿ ದೇವ ಇದ್ದಾನೆ, ಆ ದೇವತೆ ಆ ಮುಖ್ಯ ದೇವತೆ ನೀರಲ್ಲಿನೂ ಇದ್ದಾನೆ. ಬಿಕಾಸ್ ದೇವತೆಗಳು ಇದು ಹೇಳುವ ಪರ್ಪಸ್ ಏನಂದ್ರೆ ಈ ಅಗ್ನಿ ದೇವತೆ ಎಂಬುವನು ಎಲ್ಲಾ ಕಡೆನೂ ಇರಲೇಬೇಕು. 24 ತತ್ವಗಳಲ್ಲಿ ಇರುವಂತ ಆದ ಈ ಬ್ರಹ್ಮಾಂಡ, ಈ ಬ್ರಹ್ಮಾಂಡದಲ್ಲಿ ಎಲ್ಲಾ ಕಣ ಕಣದಲ್ಲಿನೂ ಅವರು ಇರಲೇಬೇಕು. ಸೊ ಅದಕ್ಕೆ ಅಗ್ನಿಗೆ ಆಪೋಸಿಟ್ ಆಗಿರೋ ನೀರು, ಆ ನೀರಲ್ಲಿನೂ ಇದ್ದಾನೆ ಅಂತ ಅದನ್ನ ಹೇಳ್ತಾರೆ. ಹೇಳುವ ಮೂಲಕವಾಗಿ ಎಲ್ಲಾ ಕಡೆನೂ ಇದ್ದಾನೆ ಅಂತ ಆಗುತ್ತೆ. ಅವನ ಸ್ಮರಣೆ ಮಾಡಿ ಕರೆದಾಗ ಅವನು ಬರ್ತಾನೆ ಅಂತ. ಸೊ ಪ್ರತೀಕಗಳಲ್ಲಿ ಹೇಳುವಾಗ ಅಗ್ನಿ ಮುಖ್ಯ ಪ್ರತೀಕ ಅಂತ ಒಂದು ಆಹುತಿ ಕೊಡ್ಲಕ್ಕೆ. ಬಿಕಾಸ್ ಅಗ್ನಿಯಲ್ಲಿ ಏನ್ ಹಾಕಿದನೋ ಕಂಪ್ಲೀಟ್ ಆಗ ಸುಟ್ಟು ಕಂಪ್ಲೀಟ್ ಆಗ ಸ್ವೀಕಾರ ಮಾಡ್ತಾನು. ಉಳಿದದ ನಾವು ಅನ್ನ ದೇವ್ರ ಮುಂದೆ ಇಟ್ಟದ ಅನ್ನ ಹಾಗೆ ಕೂತಿರುತ್ತೆ, ದೇವ್ರು ತಕೊಳ್ತಾನಂತ ಕಣ್ಣ ಮುಂದೆ ಅದು ವಸ್ತು ಇರುತ್ತೆ ನಮ್ಗೆ. ಅಗ್ನಿ ಹಾಗೆಲ್ಲ ಹಾಕಿದ ತಕ್ಷಣ ಸುಟ್ಟು ತಕೊಂಡ್ ಬಿಡ್ತಾನೆ, ತಕೊಂಡಿದ್ದಾನೆ ಅಂಬೋದ ಕಣ್ಣು ಮುಂದೆ ಕಾಣುತ್ತೆ. ಸೊ ಅಗ್ನಿ ಪ್ರತೀಕಕ್ಕೆ ಆದ ಮೇಲೆ ಬರುವಂತ ಶುಭ್ರ ಪ್ರತೀಕದಲ್ಲಿ ನಿರ್ದಿಷ್ಟ ಪ್ರತೀಕದಲ್ಲಿ ಯಾವ್ದು ಬರುತ್ತೆ ನೀರು. ಸೊ ಅವರ್ ಎಕ್ಸ್ಪೀರಿಯನ್ಸ್ ಆಲ್ಸೋ ನೀರು ಕೊಳೆ ಏನಾರಿದ್ರೆ ನೀರಿನಿಂದ ಕ್ಲೀನ್ ಮಾಡೋದು, ಮಣ್ಣಿನಿಂದ ಕ್ಲೀನ್ ಮಾಡೋದು, ನೀರಿನಿಂದ ಕ್ಲೀನ್ ಮಾಡೋದು ಅಂತದ್ದು. ಸೊ ಅಗ್ನಿ ಆದ ಮೇಲೆ ಬರೋದು ನೀರಾಗುತ್ತೆ. ಸೊ ಅಲ್ಲಿನೂ ಅಗ್ನಿಯಿಂದ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲದಿರುವಾಗ ನೀರಿನಿಂದನೂ ಆಗತ್ತೆ ಅಂಬೋದಕ್ಕೆ ಇದು ಒಂದು ಎಕ್ಸಾಂಪಲ್ ಟು. ಸೊ ಸಹ ಅಂಬೋ ಈ ಅಗ್ನಿ ಇದ್ದಾನೆ, ಇವನಿಗೆ ಆಪ ಅಗ್ನಿ ಅಂತಾನು ಕರೀತಾರೆ. ಇವನಿಗೆ ಯಾರು ಹುಟ್ಟಿದ ಮಗ ಅಂತ ಹೇಳುವಾಗ ಅದ್ಭುತ ಅಂತ, ಅದ್ಭುತ ಅವನ ಹೆಸರು ತರನೆ ಇವನು ಅದ್ಭುತ. ಇವನು ಯಾರು ಅಂತ ಹೇಳುವಾಗ ಹೇಳ್ತಾರೆ ಈ ಅದ್ಭುತ ಅಗ್ನಿ ಯಾರು ಅಂದ್ರೆ ಇವನು ಬಂದು ಇವರು ಗೃಹಪತಿ ಅಂತ. ಆ ಗೃಹಸ್ಥ ಜೀವನದಲ್ಲಿ ಬಳಸುವಂತ ಆ ಗಾರ್ಹಪತ್ಯ ಅಗ್ನಿ ಗೃಹಕ್ಕೆ ಸಂಬಂಧಪಟ್ಟದ್ದು ಗಾರ್ಹಪತ್ಯ ಆಗುತ್ತೆ. ಅಲ್ಲೇ ಎಲ್ಲ ಹೋಮ ಹವನ ಫಸ್ಟ್ ರೈಟ್ ಫ್ರಮ್ ದ ಡೇ ಹಿ ಮ್ಯಾರಿ ಇಲ್ಲ ಅವನು ಕೊನೆಯ ತನಕವು ದಟ್ ಈಸ್ ದ ಅಗ್ನಿ, ದಟ್ ಅಗ್ನಿ ಮಾಡುವಂತ ಕೆಲಸ ಆ ಗೃಹಪತಿಯನ್ನ ಅಂದ್ರೆ ಆ ಯಜಮಾನ ಅವನ ಮಕ್ಕಳು ಅವನ ಸಂತಾನ ಶ್ರೀಮಂತ ಕಾಲದಲ್ಲಿ ಈ ಅಗ್ನಿನ ಆ ಪುರುಷ ಆ ಗಂಡ ಆ ಪ್ರಾರ್ಥನೆ ಮಾಡ್ತಾನೆ. ನಾನು ನಿತ್ಯ ಸೇವನೆ ಮಾಡಿದ ನೀನು ನನ್ನ ಈ ಗರ್ಭದಲ್ಲಿ ಇರುವಂತ ಈ ಶಿಶುವಿಗೆ ನೀನೇ ರಕ್ಷಕ ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾ. ಸೊ ಇವನು ಅದ್ಭುತ ಅಗ್ನಿ, ಇವನು ಗೃಹಪತಿ, ಈ ಸಹ ಅಗ್ನಿಯ ಮಗ ಅದ್ಭುತ ಅನ್ಸುತ್ತಾನೆ. ಇದು ಒಂದು ಇವನು ಇವನು ಅದ್ಭುತನ ಕೆಲಸ ಹೇಳುವಾಗ ಅಲ್ಲಿ ಹೇಳ್ತಾರೆ ಎಲ್ಲಿ ಎಲ್ಲಿ ಏನೇನು ಗೃಹಪತಿ ಅವನು. ಸೊ ಎಲ್ಲೆಲ್ಲಿ ಯಾರ್ಯಾರು ಏನೇನು ಆಹುತಿಗಳು ಏನೇನೆಲ್ಲ ಕೊಡ್ತಾರೋ ಅವ್ರದ್ದು ತಕೊಂಡು ಹೋಗಿ ಅಲ್ಲಲ್ಲಿ ದೇವತೆಗಳನ್ನು ಮುಟ್ಟುವಂತ ಕೆಲಸ ಅಂದ್ರೆ ಹವ್ಯವಾಹನ ಇದ್ದಾನ ಅವನ ಕೆಳಗಡೆ ಇವನು ಇರ್ತಾನೆ. ಇವನು ಇಲ್ಲಿ ಭೂಲೋಕದಲ್ಲಿ ಇರುವಂತದ್ದೆಲ್ಲ ತೆಗೆದುಕೊಂಡು ಹೋಗಿ ತಲುಪಿಸುವಂತ ಕೆಲಸವನ್ನ ಏನು ಮಾಡ್ತಾನೆ ಅಂತ ಹೇಳ್ತಾರೆ. ಇವನಿಗೆ ಒಂದು ಮಗ ಇದ್ದಾನೆ ಅಂತ ಹೇಳ್ತಾನೆ. ಆ ಮಗ ಯಾರು ಅಂದ್ರೆ ಅದು ಬಂದು ಅವನು ಮಗ ಮೊಮ್ಮಗ ಇದು ಹೇಳುವಾಗ ಅಲ್ಲೇನೆ ಅವರು ಇರ್ಬೇಕು. ಗಾರ್ಹಪತ್ಯ ಅಗ್ನಿಯಲ್ಲಿ ಅವನು ನಿತ್ಯವಾಗಿ ಒಬ್ಬ ಇರ್ತಾನೆ, ಮೊಮ್ಮಗ ಇರ್ತಾನೆ, ಆ ಸಹ ಅಗ್ನಿ ಇರ್ಲಿದ್ದಾನೆ. ಆ ಸಹ ಅಗ್ನಿಯ ಮಗ ಅದ್ಭುತ,
ಅವನು ಎಲ್ಲ ಹವಿಸನ್ನು ತಕೊಂಡು ಹೋಗ್ತಾನೆ. ಆ ಗೃಹಪತಿ ಮಾಡುವಂತಹ ಕಾರ್ಯ ಎಲ್ಲದನ್ನ ಅವರಿದ್ದಾನೆ. ನಾವು ಮಾಡುವಂತಹ ಎಲ್ಲ ಕಾರ್ಯ, ನಮ್ಗೆ ಮಾಡುವಂತ ಹೋಮ ಹವನ ಎಲ್ಲದನ್ನು ಅವನಿದ್ದಾನೆ. ಅದ್ಭುತ, ಅವನೇ ತಕೊಂಡು ಹೋಗ್ತಾನೆ. ಅವನು ಜೊತೆ ಜೊತೆ ಇನ್ನೊಬ್ಬ ಅವನ ಮಗನ ಇರ್ಬೇಕಲ್ಲ, ಮಗ ಅಂದ್ರೆ ಅವನ ಜೊತೆಯಲ್ಲಿ ಇರುವನು. ಅವನು ಯಾರು ಅಂದ್ರೆ ಅವನು ನಿಯತ ಹೇಳ್ತಾರೆ. ಅವನಿಗೆ ಭರತ ಅಂತಾನು ಒಂದು ಹೆಸರು, ಅನೇಕ ಭರತರು ಬರ್ತಾರೆ. ಸೊ ನಾವು ನಿಯತ ಅಂಬೋದನ್ನ ಇಟ್ಟುಕೊಂಡ್ರೆ ಈಸಿಯರ್ ಆಗತ್ತೆ. ನಿಯತ ಅಗ್ನಿ ಅಂತ ಇದ್ದಾನೆ. ಅವನ ಕೆಲಸ ಏನು ಅಂದ್ರೆ ಆ ಕಾಲದಲ್ಲಿ ಆ ಗೃಹಪತಿ ಆ ಮದುವೆಯಲ್ಲಿ ಆ ಅಗ್ನಿಯನ್ನ ಸ್ವೀಕಾರ ಮಾಡಿ ಕೊನೆಯ ತನಕ ಅವನಿಗೆ ಅಂತ್ಯಕ್ರಿಯೆ ಲಾಸ್ಟ್ ಸಂಸ್ಕಾರ ಏನಿದೆಯೋ ಅದನಿಂದಲೇ ಮಾಡಿಸ್ತಾರೆ. ಸೊ ಆದ ಕಾರಣದಿಂದ ಈ ಅಗ್ನಿ ಈ ಅದ್ಭುತ ಈ ಅಗ್ನಿ ಜೊತೆ ಜೊತೆಯಲ್ಲಿ ಅವನ ಮಗನಾದಂತ ನಿಯತ ಇದ್ದಾನೆ. ಅವನು ಯಾತಕ್ಕೆ ಅಂದ್ರೆ ಈ ದೇಹವನ್ನು ಸುಡೋದಕ್ಕೆ. ಅದು ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಂಸ್ಕಾರ ನಮ್ಮದು. ಸೊ ಅಲ್ಲೇನೆ ಅವನು ಇದ್ದಾನೆ ಅಂತ ಹೇಳಕ್ಕೆ ಇದನ್ನೇ ಹೇಳ್ತಾನೆ, ಮಗ ಅಲ್ಲೇನೆ ಕೂತಿರ್ತಾನೆ ಅಂತ. ದಟ್ ಈಸ್ ಆಲ್ಸೋ ಅನ್ ಅವೇರ್ನೆಸ್ ಫಾರ್ ದ ಪರ್ಸನ್ ಹೂ ಇಸ್ ಡೂಯಿಂಗ್ ದ ಕರ್ಮ. ನಾನು ಶಾಶ್ವತ ಎಲ್ಲ ಒಂದಾನ ಇದೆಯಾ ಇಲ್ಲೇ ಹೋಗತ್ತ ಅಂಬೋದು. ದಟ್ ಕೀಪ್ಸ್ ಯು ಡೆತ್, ಯಾವಾಗಲೂ ಮರಣ ನಮ್ಮ ಬೆನ್ನ ಹಿಂದೆ ಇದೆ ಅಂಬೋ ಒಂದು ಪ್ರಜ್ಞೆ ಇದ್ರೆ ದಟ್ ಹೆಲ್ಪ್ಸ್ ಟು ಗೋ ಟ್ರೆಡ್ ದ ರೈಟ್ ಪ್ಯಾತ್ ಅಂತ. ಅದಕ್ಕೆ ಸೂರ್ಯಗತಿ ಹೇಳುವಾಗಲೂ ಅದೇ ಹೇಳ್ತಾರೆ, ಸೂರ್ಯ ಹೇಗೆ ಅಂತ, ಸೂರ್ಯ ಉದಯ ಆಗ್ತಾ ಅಂತ, ಉದಯ ಆಗಿ ಆಮೇಲೆ ಫಸ್ಟ್ ಬರೋ ದಕ್ಷಿಣ ಮುಖವಾಗಿ ಬರುತ್ತೆ ಅಂತ. ದಕ್ಷಿಣ ಮುಖ ಮರಣ ಎಲ್ಲ ಯಮದಕ್ಕೂ ಎಲ್ಲವೂ ಹಾಗೆ ಆಗುತ್ತೆ. ಸೊ ದಟ್ ಇಸ್ ಶುಡ್ ಬಿ ಆಲ್ವೇಸ್ ದಟ್ ಶುಡ್ ಬಿ ಬಿಹೈಂಡ್ ಅಸ್ ದಟ್ ಹೆಲ್ಪ್ಸ್ ಅಸ್ ಟು ಟ್ರೆಡ್ ದ ಧಾರ್ಮಿಕವೇ ಅಂತ ಹೇಳ್ತಾರೆ. ಸೊ ಈ ನಿಯತ ಅಗ್ನಿ, ಸೊ ಈ ನಿಯತ ಅಗ್ನಿ ಒಟ್ಟಿಗೆ ಒಟ್ಟಿಗೆ ಇರ್ತಂತ. ಇವರಿಗೆ ಆಪೋಸಿಟ್ ಇರೋದು ಸಹ ಅಗ್ನಿ ಅಂತ, ನೀರಲ್ಲಿ ಇರುವಂತ ಇವರ ಅಜ್ಜ ಅಂತ ಹೇಳ್ತಾರೆ. ಆ ನೀರಲ್ಲಿ ಇರುವಂತ ಅಗ್ನಿ ಏನ್ ಮಾಡಿದ ಅಂದ್ರೆ, ನೀರಲ್ಲಿ ಇವನಿದ್ದಾನೆ, ಹವಿಸು ತಕೊಂಡು ಹೋಗಲಿಕ್ಕೆ ಏನ್ ಮಾಡ್ತಾರೆ, ಇದು ಋಷಿಗಳ ಮಹಾತ್ಮ್ಯ, ಋಷಿಗಳ ಒಂದು ಇಂಪಾರ್ಟೆನ್ಸ್ ಅನ್ನ ಹೇಳೋದು. ಬಿಕಾಸ್ ಋಷಿಗಳು ಅವ್ರಿಗಿಂತ ಕೆಳಗೆ ತುಂಬಾ ಕೆಳಗೆ ಬರ್ತಾರೆ. ಸೊ ಋಷಿಗಳು ಏನ್ ಮಾಡ್ತಾನಂದ್ರೆ, ಇವನು ಈ ಋಷಿ ಯಾರು ಅಂದ್ರೆ ಇಲ್ಲಿ ಅತ್ರಿ ಅಂತ ಹೇಳ್ತಾರೆ, ಅತ್ರಿ ಮುಂತಾದ ಋಷಿಗಳಿಗೆ ಅವ್ರಿಗೆ ಕಳಿಸ್ತಾನಂತ. ಕಳಿಸಿ ನೀನು ಹೋಗಿ ಹವಿಸ್ತನ್ನೆಲ್ಲ ಕೊಟ್ಟು ಬಿಟ್ಟು ಬಾ ದೇವತೆಗಳು ಅಂತ ಹೇಳಿ, ನಾನು ನೀರಲ್ಲೇ ಇದ್ದು ಬಿಡ್ತೀನಿ, ನೀನು ಕೊಡು ಅಂತ ಹೇಳ್ತಾನಂತ. ಸೊ ಯಾರು ಕೊಟ್ರನು ಅವರ ಪ್ರಭಾ ಅವ್ರಿಗೆ ಬರೋದಿಲ್ಲ, ಅಗ್ನಿಯೇ ಅಗ್ನಿ ಮಾಡುವಂತ ಕಾರ್ಯ. ಸೊ ಈ ಅಗ್ನಿ ಏನ್ ಮಾಡಿದ ಅಂದ್ರೆ, ಕತೆ ತರ ಹೇಳ್ತಾರೆ, ಈ ಅಗ್ನಿ ಏನ್ ಮಾಡಿದ, ನೀರಲ್ಲಿ ಹೋದ ಅಗ್ನಿ ಏನ್ ಮಾಡಿದ ಅಂದ್ರೆ, ನೀರು ಪೂರಾ ತುಂಬಿಬಿಟ್ಟ ಅಂತ. ಏನು ನೀರು ಪೂರಾ ತುಂಬಿಬಿಟ್ಟ ಇವನು ಅಂತ ಹೇಳಿದ್ರೆ, ನೀರು ಪೂರಾ ತುಂಬಿಬಿಟ್ಟ ಅಂದ್ರೆ ನೀರಲ್ಲಿ ಇರುವಂತ ನದಿ ಅಭಿಮಾನಿ ದೇವತೆಗಳು, ಆ ನದಿ ಅಭಿಮಾನಿ ದೇವತೆಗಳು ಜೊತೆಯಲ್ಲಿ ಈ ಅಗ್ನಿ ಪೂರ್ತಿ ಆ ನದಿಗಳ ಲಿಸ್ಟಿಂಗ್ ಕೊಡ್ತಾರೆ. ಮೇನ್ ಆಗಿ ನಮ್ಗೆ ಬೇಕಾದದ್ದು ಗಂಗಾ, ಸರಸ್ವತಿ, ಸಿಂಧು, ಗಂಡಕಿ, ಆಮೇಲೆ ಗಂಡಕಿ ಮತ್ತು ನೇತ್ರಾವತಿ, ಕೌಶಿಕಿ, ನರ್ಮದಾ, ಗೋದಾವರಿ, ಭೀಮಾ, ಕಾವೇರಿ, ಸೊ ಹೀಗೆ ಕೃಷ್ಣ, ತುಂಗಾ, ಕಪಿಲ, ಶೋಣ, ಸೊ ಹೀಗೆ ನಮ್ಗೆ ಪ್ರಸಿದ್ಧವಾದ ಎಲ್ಲ ನದಿಗಳಲ್ಲಿನೂ ಈ ಅಗ್ನಿ ಆ ರೂಪದಿಂದ ಅವನು ಇದ್ದಾನೆ ಅಂತ ಅದು ಹೇಳಿ. ಅದು ಮಾತ್ರ ಅಲ್ಲ, ಈ ಅಗ್ನಿ ಅಂದ್ರೆ ಅಗ್ನಿ ನೀರಲ್ಲಿ ಮಾತ್ರ ಇಲ್ಲ, ನೆಕ್ಸ್ಟ್ ಬರೋದು ಅಗ್ನಿ ಆಯ್ತು, ನೀರಾಯ್ತು, ನೆಕ್ಸ್ಟ್ ಬರೋದು ಆ ಒಂದು ಗಿಡಗಳಲ್ಲಿ ಅನೇಕ ಗಿಡಗಳಲ್ಲಿ ಗಿಡ ಮತ್ತು ಅನೇಕ ರತ್ನಗಳು ಎಲ್ಲ ಹೇಳ್ತಾ ಹೋಗ್ತಾರೆ. ತನ್ನ ದೇಹದಿಂದ ಇರುವಂತ ಅವಯವಗಳ ರೂಪವಾಗಿ ಹೇಳ್ತಾರೆ. ಬೇಸಿಕಲಿ ನಮ್ಗೆ ತಿಳ್ಕೋಬೇಕಾದದ್ದು ಒಂದೊಂದು ಡಿಸ್ಕ್ರೈಬ್ ಮಾಡಿದ್ದಾರೆ. ಬೇಸಿಕಲಿ ಇವ್ರು ಹೇಳೋದು ಏನು ಅಂದ್ರೆ, ಈ ಅಗ್ನಿದೇವ ನೀರಲ್ಲಿ ಮಾತ್ರ ಇದ್ದಾನೆ ಅಂತ ತಿಳ್ಕೊಬೇಡಿ, ಅವನು ಎಲ್ಲಾ ಕಡೆನೆ ಇದ್ದಾನೆ. ಅದಕ್ಕೆ ಎಲ್ಲ ಫ್ಲೇಮಬಲ್ ಅಂತ ಬೇಕಾದ್ರೆ ನಾವು ತಗೋಬಹುದೋ ಏನೋ, ಎಲ್ಲ ಫ್ಲೇಮಬಲ್ ಇದೆ ಅಂದ್ರೆ ಅದು ಒಳಗೆ ಆ ಕ್ವಾಲಿಟಿ ಅವನು ಇಟ್ಟಿದ್ದಾನೆ, ಆ ಅಗ್ನಿ ಇಟ್ಟಿದ್ದಾನೆ ಅಂತ ಹೀಗೆ ಹೇಳ್ತಾರೆ. ಸೊ ಇದೆಲ್ಲ ಹೇಳ್ಬಿಟ್ಟು ಕೊನೆಯಲ್ಲಿ ಇದನ್ನ ಕನ್ಕ್ಲೂಡ್ ಮಾಡೋವಾಗ ಹೇಳ್ತಾರೆ, ಅದಕ್ಕೆ ನೀರಲ್ಲಿ ಇವನು ಯಾವತ್ತು ಇರ್ತಾನೆ, ಅದು ಮೀನುಗಳೆಲ್ಲ ಅದ ಅವನನ್ನ ನೋಡತ್ತ ಅಂತಾನು ಹೇಳ್ತಾರೆ. ಮೀನುಗಳೆಲ್ಲ ನೋಡಿ ಹೇಳ್ಬಿಡ್ತಂತ, ಆ ಮೀನುಗಳ ರಹಸ್ಯವನ್ನ ಆ ಋಷಿಗಳಿಗೆ ಮಾತ್ರ ಹೇಳ್ಬಿಡ್ತಂತ. ಅಗ್ನಿ ಎಂಬುವನು ನೀರಲ್ಲಿನೂ ಇದ್ದಾನೆ ಅಂತ, ಇದು ಗುಪ್ತವಾಗಿ ಇಟ್ಕೋಬೇಕಂತ. ಇದು ಸೊ ಯಾರಿಗೇನು ಹೇಳಬಾರ್ದು ಅಂತ ಹೇಳ್ತಾರೆ. ಸೊ ಇದು ಹೇಳುವಂತ ಕ್ರಮ, ಅಲ್ಲಿನೂ ಅಗ್ನಿ ಇದ್ದಾನೆ ಅಂದ್ರೆ ಬೇಸಿಕಲಿ ಎಲ್ಲಿ ಇದ್ರನ್ನ ಸ್ಮರಣೆ ಮಾಡಿದ್ರೆ ಅಲ್ಲಿ ಅಗ್ನಿ ಇರ್ತಾನ ಅಂತ ಅಲ್ಲಿ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಆಮೇಲೆ ದೇವತೆ ಋಷಿಗಳಿಗೆ ಎಷ್ಟು ಒಂದು ಉಪಕಾರ ಮಾಡಿದ್ದಾನ ಅಂತ ಹೇಳುವಾಗ ಹೇಳ್ತಾರೆ, ಅವಾಗ ಅದ್ಭುತ ಅಗ್ನಿನೇ ಬಂತು ಋಷಿಗಳಿಗೆ, ಎಸ್ಪೆಷಲಿ ಅಸ್ತ್ರೀ ಋಷಿಗಳಿಗೆ ಹೇಳ್ತಾನಂತ. ಸ್ತ್ರೀ ಋಷಿಗಳಿಗೆ ಹೇಳ್ತಾನೆ, ನಿಮಗೆ ಯಾವಾಗ ಯಾವಾಗ ಪ್ರಜಾ ಸೃಷ್ಟಿ ಇದೆಲ್ಲ ನೀವು ತಿಳ್ಕೊಂಡಿದ್ದೀರ, ಎಲ್ಲಾ ಕಡೆ ಅಗ್ನಿ ಇದ್ದಾನೆ ಇವರು ತಿಳ್ಕೊಂಡಿದ್ದಾರೆ, ಅವ್ರಿಗೆ ಆ ಶಕ್ತಿಯನ್ನ ಆದಾನ ಮಾಡ್ತಾರೆ. ಏನಂದ್ರೆ ನೀವು ಯಾವಾಗ ನನ್ನನ್ನ ಸ್ಮರಣೆ ಮಾಡ್ತಿರೋ ಪ್ರಜೆ ಉತ್ಪತ್ತಿಗಾಗಿ ಅಂತ ಹೇಳ್ತಾರೆ. ಪ್ರಜೆ ಉತ್ಪತ್ತಿ ಅಂದ್ರೆ ಲಿಟ್ರಲ್ ಪ್ರಜಾ ಉತ್ಪತ್ತಿ, ಅದು ನೋಡ್ತೀವಿ ನಾವು ಪುರಾಣಗಳಲ್ಲಿ, ಒಂದು ರಾಜಂದರಿಗೆ ಮಕ್ಕಳಿಲ್ಲದೆ ಇರುವಾಗ ಋಷಿಗಳನ್ನ ಕರೆಸ್ತಾರೆ, ಋಷಿಗಳ ಮೂಲಕವಾಗ ಆ ರಾಣಿಯಲ್ಲಿ ಮಕ್ಕಳು ಹುಟ್ಟತ್ತೆ, ಇದೆಲ್ಲ ನಾವು ಕೇಳ್ತೀವಿ. ಇದು ಹೇಗೆ ಸಾಧ್ಯ ಋಷಿಗಳಿಗೆ, ಹಾಗೆ ಹೌ ಕ್ಯಾನ್ ದೇ ಡೂ ಇಟ್ ಅಂತ, ಹೌ ಕ್ಯಾನ್ ದೇ ಡೂ ಇಟ್ ಅಂದ್ರೆ ಇಲ್ಲಿ ಅದನ್ನ ಹೇಳ್ತಾರೆ. ಯಾವಾಗ ಈ ಅತ್ರಿ ಮುಂತಾದವರು ತಮ್ಮ ಹೃದಯದಲ್ಲಿ ಇರುವಂತ ಈ ಅಗ್ನಿಯನ್ನ ಸ್ಮರಣೆ ಮಾಡಿದ್ರೆ ಅವರ ದೇಹದಿಂದ ಅವರಲ್ಲಿ ಇರುವಂತ ಈ ಅಗ್ನಿದೇವ ಅನೇಕ ರೂಪಗಳಿಂದ ತಕೊಂಡು ಹೋಗಿ ಆ ಪ್ರಜಾ ಉತ್ಪತ್ತಿಯನ್ನ ಮಾಡ್ತಾರ ಅಂಬೋದು ಬರುತ್ತೆ. ಸೊ ಹೀಗೆ ಸಂತಾನ ಉತ್ಪತ್ತಿ ಬರುತ್ತೆ ಅಂತ ಬೈ ದಟ್ ಪ್ರಜಾ ಉತ್ಪತ್ತಿ ಅಂತ ತಗೊಂಡಾಗ ಹಾಗೇನೆ ಜ್ಞಾನಾಗ್ನಿಯನ್ನು ಅವನು ಅವರು ಕೊಡ್ತಾರೆ, ಕರುಣಿಸ್ತಾರೆ ಆ ಋಷಿಗಳು, ಆ ಋಷಿ ಪರವರ ಅದೆಲ್ಲ ನಾವು ಹೇಳ್ತೀವಿ, ಈ ಋಷಿ ಈ ಗೋತ್ರ ಇದೆಲ್ಲ ಹೇಳ್ತೀವಿ. ಸೊ ಆ ಜ್ಞಾನವನ್ನು ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಈ ಅಗ್ನಿಯ ಒಂದು ಈ ಕಥೆಯನ್ನ ಅಗ್ನಿ ಹುಟ್ಟಿದ್ದು, ಡಿಫ್ರೆಂಟ್ ಟೈಪ್ಸ್ ಆಫ್ ಅಗ್ನಿ ಅವ್ರು ಮಾಡುವಂಥದ್ದು ಎಲ್ಲ ಹೇಳಿ ಇಲ್ಲಿ ಕನ್ಕ್ಲೂಡ್ ಮಾಡ್ತಾರೆ ಅಂಬಲ್ಲಿ ಕೃಷ್ಣ ಅರ್ಪಣೆ ಮಾಡ್ತಾರೆ.